योऽन्तः प्रविश्य मम वाचमिमाम् प्रसुप्ताम् सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यम्। यस्माद् ब्रह्मेन्द्ररुद्रादिदेवतानाम् श्रियोऽपि च ज्ञानस्फूर्तिः सदा तस्मै हरये गुरवे नमः। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। लसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापम् विनिकृन्तति। वाणिते करवाण्यम्ब चरणौ हृदि सर्वदा मद्वाक्यसरणिर्भूयात् श्रीमदाचार्यभावगा। सर्वोत्तमो विष्णुरथो रमा च ब्रह्मा च वायुश्च तदीयपत्न्यो अन्ये च देवाः सततम् प्रसन्ना हरौ सुभक्तिम् मयि सन्दिशन्तु। श्रीगुरुभ्यो नमः। हरिः ओम्। कान्ताय कल्याणगुणैकधाम्ने नवद्युनाथप्रतिमप्रभाय नारायणायाखिलकारणाय श्रीप्राणनाथाय नमस्करोमि। मुकुन्दभक्त्यै गुरुभक्तियायै सताम् प्रसत्यै च निरन्तरायै गरीयसीम् विश्वगुरोर्विशुद्धाम् वक्षामि वायोरवतारलीलाम्। परमपवित्रवाद श्रीमत्सुमध्वविजय ನಮ್ಮ ಮೂಲಗುರುಗಳಾದಂಥ ಶ್ರೀಮದ್ ಆಚಾರ್ಯರ ಮಹಾತ್ಮ್ಯವನ್ನು ಅತ್ಯಂತ ಪರಿಣಾಮಕಾರಿಯಾಗಿ ನಿರೂಪಣೆ ಮಾಡತಕ್ಕಂಥ ಕೃತಿ, ಅದರೊಂದಿಗೆ ಇನ್ನೂ ಕೆಲವು ಕೃತಿಗಳಲ್ಲಿ ಆಚಾರ್ಯ ಹಿರಿಮೆ ಬಂದಿದೆ. ಅವೆಲ್ಲವುಗಳ ಸಂಗ್ರಹವನ್ನು ಈ ಶುಭ ಸಂದರ್ಭದಲ್ಲಿ ಅರ್ಥ ಮಾಡಿಕೊಳ್ತಕ್ಕಂಥದ್ದು ನಮ್ಮೆಲ್ಲರ ಶ್ರೇಯಸ್ಸಿಗೆ ಅತ್ಯಂತ ಮುಖ್ಯವಾಗಿರತಕ್ಕಂಥ ಸಾಧನ. ನಿನ್ನೆ ದಿವಸ ಹೇಗೆ ಶ್ರೀ ವಾಯುದೇವರು ಅತ್ಯಂತ ಶುದ್ಧರು, ಪರಿಶುದ್ಧರು, ಮುಂದೆ ಹೇಳಿದ್ದಾರೆ ಗಂಗಾ ನದಿಗಿಂತ ಪವಿತ್ರರು ಶ್ರೀಮಧ್ವಾಚಾರ್ಯರು ಅಂತ ಹೇಳಿದ್ದಾರೆ. ಗಂಗಾ ನದಿಗಿಂತ ಹೆಚ್ಚು ಪರಿಶುದ್ಧ. ಗಂಗಾ ನದಿ ಅಂತ ಹೇಳಿದ್ರೆ ಪವಿತ್ರ ಅಂತ ಜಗತ್ತಿಗೆ ಗೊತ್ತು, ನ ಗಂಗಾ ಸದೃಶಂ ತೀರ್ಥಂ. ಆದರೆ ಆಚಾರ್ಯರು ಶ್ರೀಮದ್ ಆನಂದ ತೀರ್ಥರು ಗಂಗಾ ನದಿಗಿಂತನೂ ಪವಿತ್ರರಾದಂತಹ ಮಹಾನುಭಾವರು. ಅದನ್ನು ಮುಂದೆ ವಿವರಣೆ ಕೂಡ ಮಾಡ್ತಾರೆ ಹೇಗೆ ಅಂತ ಹೇಳಿ. ಅಂಥವರು ಭೂಲೋಕದಲ್ಲಿ ತತ್ವಜ್ಞಾನ ಮಲಿನವಾಗಿದ್ದಾಗ ಅವತಾರ ಮಾಡಿ ಬರ್ತಾ ಇದ್ದಾರೆ. ಒಂದು ಕಡೆಗೆ ಭಗವಂತನ ಅಪ್ಪಣೆ, ಮತ್ತೊಂದು ಕಡೆಗೆ ದೇವತೆಗಳ ಪ್ರಾರ್ಥನೆ, ಇನ್ನೊಂದು ಕಡೆಗೆ ಸಜ್ಜನರ ಮೇಲಿನ ಕರುಣೆ, ಎಲ್ಲವೂ ಸೇರಿ ಆಚಾರ್ಯರು ಭೂಲೋಕದಲ್ಲಿ ಪಾಜಕ ಕ್ಷೇತ್ರದಲ್ಲಿ ಅವತಾರ ಮಾಡ್ತಾ ಇದ್ದಾರೆ. ಪಾಜಕ ಕ್ಷೇತ್ರ ಅತ್ಯಂತ ವಿಶಿಷ್ಟವಾದ ಪುಣ್ಯಕ್ಷೇತ್ರ. ತುಂಬಾ ಜನಕ್ಕೆ ಉಡುಪಿ ಗೊತ್ತಿದ್ರು ಪಾಜಕ ಕ್ಷೇತ್ರ ಗೊತ್ತಿರೋದಿಲ್ಲ. ಪಾಜಕ ಕ್ಷೇತ್ರದ ಮಹಿಮೆ, ಹನುಮದವತಾರವಾಗಿದ್ದು ಈ ತಿರುಪತಿಯ ಬೆಟ್ಟದಲ್ಲಿ, ಭೀಮಾವತಾರವಾಗಿದ್ದು ಬದರಿಯಲ್ಲಿ, ಮಧ್ವಾವತಾರವಾಗಿದ್ದು ಪಾಜಕದಲ್ಲಿ. ಅಂದರೆ ಮೂರು ಅವತಾರಗಳಲ್ಲಿ ಎರಡು ಅವತಾರಗಳು ದಕ್ಷಿಣ ಭಾರತದಲ್ಲಿ ಆಗಿರೋದು, ಅದರಲ್ಲೂ ಕೂಡ ಮಧ್ವಾವತಾರ ಪಾಜಕ ಕ್ಷೇತ್ರದಲ್ಲಿ ಆಗಿದೆ ಎಂದ ಮೇಲೆ ವಾದಿರಾಜಸ್ವಾಮಿಗಳು ಹೇಳುತ್ತಾರೆ, ಪವಿತ್ರಂ ಪಾಜಕ ಕ್ಷೇತ್ರಂ ಕೋ ನಸೇವೇತ ಕೂಡಿದ. ಪಾಜಕ ಕ್ಷೇತ್ರ ಅತ್ಯಂತ ಪವಿತ್ರವಾದದ್ದು, ಜ್ಞಾನಿಗಳು ಅದನ್ನು ಸೇವಿಸಲೇಬೇಕು. ಯಾವ ಜ್ಞಾನಿ ತಾನೇ ಸೇವಿಸೋದಿಲ್ಲ ಅಂತ ಪ್ರಶ್ನೆ ಮಾಡುತ್ತಾರೆ. ಸತ್ಯಲೋಕೇಶ್ವರ ಪ್ರಾಣ ಯತ್ರಾವಾತರ ಉತ್ಸುಕ. ಸತ್ಯಲೋಕೇಶ್ವರೇಶ್ವರವಾದ ಶ್ರೀ ಮಧ್ವಾಚಾರ್ಯರು ಪ್ರಾಣದೇವರು, ಮುಖ್ಯ ಪ್ರಾಣದೇವರು ಅವತಾರ ಮಾಡಿದ್ದಾರೆ ಎಂದ ಮೇಲೆ ಅದೆಷ್ಟು ಪವಿತ್ರ ಯೋಚನೆ ಮಾಡಿ ಅಂತ ಹೇಳುತ್ತಾರೆ. ಪವನ, ಪವನ ನೋಡಿದ್ದೇ ಪಾವನ, ಮುಟ್ಟಿದ್ದೇ ಪಾವನ, ಅವರು ಅವತಾರ ಮಾಡಿದ್ದು ಅಂದ ಮೇಲೆ ಎಷ್ಟು ಪವಿತ್ರವಾದ ಕ್ಷೇತ್ರ ಅದು. ಅಂದಮೇಲೆ ಪವಿತ್ರಂ ಪಾಜಕ ಕ್ಷೇತ್ರಂ, ತೀರ್ಥ ಪ್ರಬಂಧದಲ್ಲಿ ಪಾಜಕ ಕ್ಷೇತ್ರದ ವರ್ಣನೆ. ಅಂದಮೇಲೆ ಪಾರ್ವತಿ ಕ್ಷೇತ್ರದ ಸಂದರ್ಶನಾದಿಗಳು ಅತ್ಯಂತ ಮುಖ್ಯವಾದದ್ದು. ಸುತ್ತ ನಾಲ್ಕು ತೀರ್ಥಗಳು, ಪರಶುತೀರ್ಥ, ಗದಾತೀರ್ಥ, ಬಾಣತೀರ್ಥ, ಧನುಸ್ತೀರ್ಥ ಅಂತಕ್ಕಂಥ ನಾಲ್ಕು ತೀರ್ಥಗಳ ಮಧ್ಯದಲ್ಲಿರತಕ್ಕಂಥ ಸ್ಥಳ ಆ ಪವಿತ್ರವಾದ ಪಾಜಕ ಕ್ಷೇತ್ರ. ಆ ತೀರ್ಥಗಳಿಂದ ನೀರು ಬರೋದ್ರಿಂದಲೇ ಅದಕ್ಕೆ ಪಾಜಕ ಅಂತ ಹೆಸರು ಅಂತ ಹೇಳಿದ್ದ. ಕಮ್ಮೆದ್ದಧಾತಿ ಸತತಂ ಖಲು ವಿಶ್ವ ಪಾಜ. ನೀರನ್ನ ನಾಲ್ಕು ತೀರ್ಥಗಳಿಂದ ಪಡಿತಕ್ಕಂಥ ಊರು ಪಾ ಅಜ ಕಂ. ಪಾ ಅಂದ್ರೆ ವಿಶ್ವಪಾಹ, ವಿಶ್ವಪಾಲಕರಾದವರು. ಅಜ ಅಂದರೆ ಹುಟ್ಟಿಲ್ಲದವರಾದ ಪರಶುರಾಮ ದೇವರಿಂದ. ಕಂ ಎದ್ದದಾತಿ, ಕ ಅಂದರೆ ನೀರು, ನೀರನ್ನು ಹೊಂದತಕ್ಕಂಥ ಕ್ಷೇತ್ರ, ಅದಕ್ಕೆ ಪಾಜಕ ಕ್ಷೇತ್ರ ಅಂತ ಹೆಸರು ಅಂತ ಸುಮಧ್ವವಿಜಯ ನಿರೂಪಣೆ ಮಾಡಿದ್ದಾರೆ. ಪರಶುರಾಮ ದೇವರು ತಮ್ಮ ನಾಲ್ಕು ಆಯುಧಗಳಿಂದ ಹೊಡೆದ್ರಂತು ಬಂಡೆಗಳಲ್ಲಿ, ನೀರು ಚಿಮ್ಮಿ ಬಂತು. ಅದೇ ನಾಲ್ಕು ತೀರ್ಥಗಳದು. ಪರಶ್ವಥ ಧನುರ್ಬಾಣ ಗದಾ ತೀರ್ಥೋಪಶೋಭಿತೆ ಗಿರೌ ಯತ್ರ ಸುತಪ್ರೇಮಣೆ ವಾಸ್ತೇ ನಿತ್ಯಂ ಹರಿಸ್ವಸ. ನಾಲ್ಕು ದಿಕ್ಕುಗಳಲ್ಲಿ ನಾಲ್ಕು ತೀರ್ಥಗಳು. ಪರಶ್ವಥ ಅಂದ್ರೆ ಪರಶು, ಕೊಡಲಿ ಅಂತರ್ಥ. ಆಮೇಲೆ ಧನುಹು ಧನುಸ್ಸು, ಪರಶುವಿನ ಕೊಡಲಿಯಿಂದ ಹೊಡೆದರು ಗಂಡೆಗೆ ನೀರು ಚಿಮ್ಮಿತು. ಆಮೇಲೆ ಧನುಸ್ಸಿನಿಂದ ಹೊಡೆದರು ಮತ್ತೆ ನೀರು ಚಿಮ್ಮಿತು. ಬಾಣದಿಂದ ಗದೆಯಿಂದ ಹೊಡೆದಾಗ ತೀರ್ಥಗಳು ಚಿಮ್ಮಿದವು. ಅವತ್ತು ಚಿಮ್ಮಿದ ನೀರು ಎಷ್ಟೋ ಲಕ್ಷಾಂತರ ವರ್ಷಗಳ ಹಿಂದಿನ ಕಥೆ, ಇವತ್ತಿಗೂ ಕೂಡ ಅದರ ನೀರಿದೆ. ಇದು ಆಶ್ಚರ್ಯ. ಎಷ್ಟೋ ಹಾಕಿದ ಬೋರ್ ಒಣಗೋಗಿರುತ್ತೆ, ಎಷ್ಟೋ ಆಳು 400 ಅಡಿ 500 ಅಡಿ ಅಂತ ಹೇಳ್ತಾರೆ, ಇರೋದೇ ಇಲ್ಲ ಅದರೊಳಗೆ. ಅದೇನು ಅಷ್ಟು ಆಳ ಏನಿಲ್ಲ, ಆಳ ಮೇಲೇನೆ. ಆದ್ರೆ ನೀರು ಅಕ್ಷ, ಅದು ಕಲ್ಲಿನೊಳಗೆ ಮತ್ತೆ ಬಂಡೆಯೊಳಗೆ ಬಂದಿರತಕ್ಕಂಥ ನೀರು ಅದು. ಅದಕ್ಕೆ ಹೇಳ್ತಾರೆ ನಾಲ್ಕು ತೀರ್ಥಗಳು ನಾಲ್ಕು ವೇದಗಳಿದ್ದಂತೆ ಇವೆ ಅಂತ ವರ್ಣನೆ ಮಾಡುತ್ತಾರೆ. ನಾಲ್ಕು ವೇದಗಳಂತೆ ಇದ್ದಂತೆ ಇದೆ. ಯಾರು ನಾಲ್ಕರಲ್ಲಿ ಸ್ನಾನ ಮಾಡ್ತಾರೋ ಅವರಿಗೆ ಚತುರ್ವಿಧ ಪುರುಷಾರ್ಥಗಳು ಸಿದ್ಧವಾಗುತ್ತೆ. ಅದು ಋಷಿಕೇಶ ತೀರ್ಥರು ಬರೆದಂತಹ ಪಾದಿಕ ಕ್ಷೇತ್ರದ ಮಹಿಮೆ. ಆಚಾರ್ಯ ಸಾಕ್ಷಾತ್ ಶಿಷ್ಯರು ವರ್ಣನೆ ಮಾಡಿ ಹೇಳುತ್ತಾರೆ, ಅದರಲ್ಲಿ ಸ್ನಾನ ಮಾಡಿದವರಿಗೆ ಧರ್ಮ ಚತುರ್ಭಿ ಚರಣೈ ಸಹಿಧತೆ, ಧರ್ಮ ನಾಲ್ಕು ಕಾಲಿನಿಂದ ಅವರಲ್ಲಿ ವೃದ್ಧಿಯಾಗುತ್ತೆ ಅಂತ ಹೇಳಿದ್ದಾರೆ. ತಪಶೌಚಂ ದಯಾ ಸತ್ಯಂ, ಧರ್ಮದ ನಾಲ್ಕು ಕಾಲಗಳು. ತಪಸ್ ಮಾಡ್ತಾನೆ, ಶೌಚ ದಯಾ ಸತ್ಯ, ಈ ನಾಲ್ಕೂ ಧರ್ಮಗಳ ಮುಖಗಳು ನಮ್ಮಲ್ಲಿ ಕಾಣಿಸ್ಕೋಬೇಕಾದ್ರೆ ಆ ನಾಲ್ಕು ತೀರ್ಥಗಳಲ್ಲಿ ಸ್ನಾನ ಮಾಡಬೇಕು ಅನ್ನೋ ಹಿರಿಮೆಯನ್ನ ಋಷಿಕೇಶ ತೀರ್ಥರು ಸಾರ್ತಾ ಇದ್ದಾರೆ. ಇಂಥ ಪವಿತ್ರವಾದ ಕ್ಷೇತ್ರ ಪಾದಕ ಕ್ಷೇತ್ರ, ಆಚಾರ ಅವತಾರದಿಂದ ಇನ್ನೂ ಪಾವಿತ್ರ ಹೆಚ್ಚಿತ್ತದಕ್ಕೆ. ಅಂತಹ ಕ್ಷೇತ್ರದಲ್ಲಿ ಮಧ್ಯಯುಗ ದಂಪತಿಗಳ ವಾಸ ಅವರ ಜೀವನಕ್ಕೆ ವಿಶೇಷ ಪಾವಿತ್ರ್ಯವನ್ನು ತಂದುಕೊಟ್ಟಿತ್ತು. ಮುಂದೆ 12 ವರ್ಷಗಳ ಸೇವೆ, ಅನಂತೇಶ್ವರನ ಸೇವೆ ಮಾಡಿದರು. ಅದರ ಫಲವಾಗಿ ಮಧ್ವಾವತಾರವನ್ನ ಹೊಂತಕ್ಕಂಥ ಯೋಗ ಬಂತು. ಹುಟ್ಟುತ್ತಿರ್ಲಿಕ್ಕೇನೆ ವಿಶೇಷವಾದ ಅವತಾರ ಆಚಾರ್ಯರು. ಅಲ್ಲಿದ್ದ ಒಬ್ಬ ಜೀವನನ್ನ ಕಳಿಸಿ ತಾವುಗಳು ಪ್ರವೇಶ ಮಾಡ್ತಾ ಇದ್ದಾರೆ. ಅದು ಅವರಿಗೋಸ್ಕರ ತಯಾರಾದ ದೇಹ, ಆಚಾರ್ಯರಿಗೋಸ್ಕರವಾಗಿ ಅಲ್ಲಿ ಅವನು ಕಾಯ್ಕೊಂಡೇ ಇದ್ದ ಅಷ್ಟೇನೆ. ಆಚಾರ್ಯ ಹೊರಗೆ ಕಳಿಸಿ ತಾವುಗಳು ಪ್ರವೇಶ ಮಾಡಿದ್ರು ಅಂತ ಹೇಳುತ್ತಾರೆ. ಅಲ್ಲಿ ಅವನು ಸಮುದ್ರದಲ್ಲೇ ಮಾತು ಬಂದಿದೆ, ಸಂಪೂರ್ಣ ಲಕ್ಷಣ ಚನಂ ನವರಾಜವಾನ ದ್ವಾರಾಂತರಂ ಪರಮಸುಂದರ ಮಂದಿರಂ ತತ್ ರಾಜೇವ ಸತ್ಪುರವರಂ ಭುವನಾಧಿರಾಜೋ ನಿಷ್ಕಾಸಯನ್ ಪರಮಸೌ ಭಗವಾನ್ ವಿವೇಶ. ಸಂಪೂರ್ಣ ಲಕ್ಷಣ ಚನಂ, ದ್ವಾತ್ರಿಂಶ ಲಕ್ಷಣೋಪೇತವಾದಂತಹ ಶರೀರ. ಅದು ಮೊದಲಾಗಿತ್ತು ಅಂತ ಕೇಳಿದ್ರೆ ಮೊದಲಾಗಿರಲಿಲ್ಲ, ಆಚಾರ್ಯರು ಮುಟ್ತಿರ್ಲೇಕಾಯ್ತು ಅಂತ ಹೇಳಿದ್ದಾರೆ. ಯಾಕೆ ಬೇರೆಯವರಿಗೆ ದ್ವಾತ್ರಿಂಶ ಲಕ್ಷಣ ಶೋಪೇತ ಶರೀರ ಇಲ್ಲ, ಋಷಿಗಳಿಗೆ ಮಾತ್ರ. ಅಲ್ಲಿದ್ದ ಜೀವ ಯಾವಾಗ ಆಚಾರ್ಯರು ಬಂದು ಹೊರಟ, ಆಚಾರ್ಯ ಮುಟ್ತಿರ್ಲಿಕ್ಕೆ ಅದು 32 ಲಕ್ಷಣದ ಶರೀರವಾಯಿತು. ಅದರಲ್ಲಿ ಆಚಾರ್ಯರು ಪ್ರವೇಶ ಮಾಡಿದ್ದಾರೆ. ದೇವದು ಅವತ್ತಿನ ದಿವಸ ವಿಜಯದಶಮಿ ಅಂತ ಹೇಳಿ ಕೆಲವು ಕೃತಿಗಳಲ್ಲಿ ನಮಗೆ ಅರ್ಥಿಗ್ತಾ ಇದೆ. ಮಧ್ವ ಜಯಂತಿ ವಿಜಯದಶಮಿ, ವಿಜಯದಶಮಿ ಮಧ್ವ ವಿಜಯರ ದಶಮಿಯಾಗಿದ್ದು ವಿಶೇಷ. ಅವತ್ತು ಬುದ್ಧ ಜಯಂತಿನೂ ವಿಜಯದಶಮಿನೇ, ಮಧ್ವ ಜಯಂತಿನೂ ವಿಜಯದಶಮಿನೇ. ಬುದ್ಧ ಭಗವಂತನ ಅವತಾರ, ಮಧ್ವರು ವಾಯುದೇವರ ಅವತಾರ. ಅವರು ಸರ್ವೋತ್ತಮನ ಅವತಾರ, ಇವರು ಜೀವೋತ್ತಮನ ಅವತಾರ. ಬುದ್ಧ ರೂಪ ಮೋಹಕ ರೂಪ, ಇದು ತದ್ಬೋಧಕ ರೂಪ, ಇದು ವಿಶೇಷ. ಬುದ್ಧ ರೂಪ ಮೋಹಕವಾದದ್ದು, ಇದು ಸಜ್ಜನರಿಗೆ ಬೋಧಕವಾದದ್ದು. ಹೀಗೆ ಎರಡು ಅವತಾರಗಳು ವಿಜಯದಶಮಿಯಿಂದ ಆಗಿದ್ದು ಬಹಳ ವಿಶೇಷವಾಯಿತು. ಅದು ಮಧ್ಯಾಹ್ನ ಕಾಲದಲ್ಲಿ ವಾಯುದೇವರು ಅವತಾರ ಮಾಡ್ತಾ ಇದ್ದಾರೆ. ಮಧ್ಯೇಹ ಭಟ್ಟರು ವಾಪಸ್ ಬರ್ತಾ ಇದ್ದಾರೆ. ಅವತ್ತು ಕೂಡ ಅವರು ಪ್ರವಚನ ಮಾಡಲಿಕ್ಕೆ ಅಂತ ಉಡುಪಿ ಹೋಗಿದ್ರಂತ, ಅದು ಆಶ್ಚರ್ಯ. ಅವತ್ತು ಉಡುಪಿ ಹೋಗಿದ್ದಾರೆ. ಹೆಂಡತಿ ತುಂಬಿದ ಬಸುರಿ, ಅದು ಬಯಸಿ ಬಯಸಿ ತಪಸ್ಸು ಮಾಡಿ ಗರ್ಭಿಣಿಯಾಗಿ ಕೆಲವು ದಿವಸ ಬಂದಿದೆ. ಅಂಥದ್ದು ಅವರು ಪ್ರವಚನ ಸೇವೆ ಬಿಟ್ಟಿಲ್ಲ, ಯಥಾಪ್ರಕಾರ ಉಡುಪಿ ಹೋಗಿದ್ದಾರೆ. ಇದು ಆಶ್ಚರ್ಯ. ಇದನ್ನು ದೀಕ್ಷೆ ಅಂತ ಕರೀತಾರೆ. ಕೆಲವರಂತೂ ಮನೆಯಲ್ಲಿ ಯಾರೋ ನೆಗಡಿ ಕೆಮ್ಮು ಅಂದ್ರೆ ಉಪನ್ಯಾಸ ಕ್ಯಾನ್ಸಲ್, ದೇವ್ರ ಪೂಜೆನೂ ಕ್ಯಾನ್ಸಲ್, ಲಾಸ್ಟ್ ಮಾಡಿಬಿಟ್ಟಿರ್ತಾರೆ. ಅದನ್ನು ಮಾಡೋದಕ್ಕೆ ತಾಪತ್ತು ಜಾಸ್ತಿ ಆಗ್ತದೆ, ಕಡಿಮೆ ಆಗೋದಿಲ್ಲ. ಇವ್ರು ಕೂತ್ರೆ ಮಹಾಸಾಂಗ ಸಾಲ್ವ್ ಆಗ್ತದೆ ಪ್ರಾಬ್ಲಮ್. ಅದರಿಂದ ಇದೇನು ತಿಳ್ಕೊಂಡ್ಬಿಡ್ತಾರೆ, ಇದನ್ನ ಮಧ್ಯೆಯವರು ಬಹಳ ಇರೆಸ್ಪಾನ್ಸಿಬಲ್ ಇರಬೇಕು. ಹೆಂಡತಿ ತುಂಬಿದ ಬಸರಿ ಅಂತದ್ದು ಅಲ್ಲಿ ಬಿಡುತ್ತೆ ಹೋಗ್ಬಿಟ್ರಲ್ಲ ಅಂತ ಕೇಳಿದರೆ ಅದಕ್ಕೆ ವಿವೇಕ ಇಲ್ಲ ಅಂತ ಹೇಳಿದ್ದಾರೆ. ಇವೆಲ್ಲ ದೈವಿಕವಾಗಿರ್ತಕ್ಕಂಥ ಕೆಲಸಗಳು. ತುಂಬಾ ಸೀರಿಯಸ್ ಆಗಿ ಡಾಕ್ಟರ್ ಹತ್ರ ಹೋಗ್ಬಿಟ್ರಲ್ಲ ಅಂದ್ರೆ ಆಗೋ ಹಾಗೆ. ಡಾಕ್ಟರ್ ತಾನೇ ವಾಸಿ, ಇವ್ತಾನೆ ವಾಸಿನ ಪಕ್ಕದಲ್ಲಿ ಇರಬಹುದು, ವಾಸಿ ಮಾಡೋ ಡಾಕ್ಟ್ರೇ. ಇವತ್ತು ಭವರೋಗ ವೈದ್ಯನಾದ ಭಗವಂತನ ಹತ್ರ ಹೋದರೆ ಅದು ಕರ್ತವ್ಯ ಭ್ರಷ್ಟತೆ ಅಲ್ಲ. ಎಲ್ಲ ಸಿನಿಮಾ ನಾಟಕಕ್ಕೆ ಹೋದ್ರೆ ಬೇಜಾವಾಬ್ದಾರಿ ಮನುಷ್ಯ ಅಂತ ಕರಿಬೇಕು. ಅವರು ಉಡುಪಿ ಹೋಗಿದ್ದಾರೆ, ಅನಂತೇಶ್ವರನ ಹತ್ರ ಹೋಗಿದ್ದಾರೆ. ಯಾವ ದೇವರ ದಯೆಯಿಂದ ಮಗು ಹುಟ್ಟುತ್ತಾ ಇದೆ ಆ ದೇವರ ಹತ್ರ ಹೋಗಿದ್ದಾರೆ. ಮತ್ತು ಮಾಡುತ್ತಿರುವ ಸೇವೆ ಯಾವುದು? ಪ್ರವಚನ ಸೇವೆ ಮಾಡ್ತಾ ಇದ್ದಾರೆ. ಇದು ಅರ್ಥ ಮಾಡಿಕೊಂಡ್ರೆ ಎಂದೂ ಜ್ಞಾನ ಕಾರ್ಯಕ್ಕೆ ಹೋದಾಗ ನಮಗೆ ಅಶುಭವಾಗೋದಿಲ್ಲ, ಇದು ಗಟ್ಟಿ ಮಾಡ್ಕೋಬೇಕು. ನಾವು ಜ್ಞಾನ ಕಾರ್ಯಕ್ಕೆ ಹೋದಾಗ ಅಮಂಗಳವಾಗೋದಿಲ್ಲ, ನಮಗೆ ಅಮಂಗಳ ಕೆಲಸಕ್ಕೆ ಹೋದಾಗ ಅಮಂಗಳವಾಗ್ತದೆ ಹೊರತು ಒಳ್ಳೆ ಕೆಲಸಕ್ಕೆ ಹೋದಾಗ ಆಗೋದಿಲ್ಲ ಎಂದು ಕೂಡ ಆ ದೀಕ್ಷೆ ನಮಗೆ ಬರಬೇಕು. ಇಲ್ಲದೆ ಹೋದರೆ ಏನು ಪ್ರಯೋಜನ ಇಲ್ಲ. ಜ್ಞಾನ ಅಂದ್ರೆ ಸಾಕ್ಷಾತ್ ಅದಕ್ಕೆ ಅಭಿಮಾನಿ ದೇವತೆಗಳು ವಾಯುದೇವರು, ಮುಖ್ಯ ಪ್ರಾಣದೇವರು, ಅವರ ರಕ್ಷಣೆ ಪೂರ್ತಿ ಪಡೆಯತಕ್ಕಂಥ ಸುಯೋಗ ಈ ಪಾಠ ಪ್ರವಚನದಲ್ಲಿರೋದ್ರಿಂದ ಅದರಿಂದ ಎಂದೂ ಕೆಡಕಾಗೋದಿಲ್ಲ. ಇದನ್ನು ಅರ್ಥ ಮಾಡಿಕೊಂಡ್ರೆ ನಾವು ಅನುಸಂಧಾನಕ್ಕೆ ತಂದ್ರೆ, ಅನುಷ್ಠಾನಕ್ಕೆ ತಂದ್ರೆ ಮಹತ್ವ ಗೊತ್ತಾಗ್ತದೆ. ಒಂದೂರೊಳಗೆ ಕಡೂರು ಒಂದ್ಸರಿ ಹೋದಾಗ ಏನಾಗಿತ್ತು, ಪ್ರತಿ ಸತ್ತು ಉಪನ್ಯಾಸಕ್ಕೊಬ್ರು ಬರ್ತಿದ್ರು ವಯಸ್ಸಾದವರು. ಒಂದ್ಸರ್ತಿ ಹೋದಾಗ ಬರಲಿಲ್ಲ ಅವರು, ಯಾತಕ್ಕೆ ಅಂತ ಕೆಡದಾಗ ಇಲ್ಲ ಆರೋಗ್ಯ ಸರಿ ಇಲ್ಲ ಅದಕ್ಕೆ ಬಂದಿಲ್ಲ ಅಂತ ಹೇಳಿ ಅವ್ರ ಮನೆಯವರೆಲ್ಲ ಬಂದಿದ್ರು. ತಕ್ಷಣ ನೋಡ್ಕೊಂಬರೋಣ ಅಂತ ಮನೆಗೆ ಹೋದೆ. ಒಬ್ಬರೇ ಇದ್ದಾರೆ ಮನೆಯಲ್ಲಿ, ವಯಸ್ಸಾಗಿದೆ ಒಬ್ಬರೇ, ಹಾರ್ಟ್ ಅಟ್ಯಾಕ್ ಆಗಿತ್ತು ಅಂತ ಒಂದ್ಸರ್ತಿ ಮನೆಯಲ್ಲಿದ್ದಾರೆ. ಹೋಗಿ ಮಾತಾಡಿಸಿದ ಮೇಲೆ ಯಾಕೆ ಒಬ್ಬರೇ ಇದ್ದೀರಲ್ಲ, ಮನೆಯವರನ್ನೆಲ್ಲ ಕಳಿಸಿದ್ದೀರಿ, ಅವರು ಯಾಕೆ ಇರಲಿಲ್ಲ ಅಂತ ಕೇಳಿದರೆ, ಇಲ್ಲ ನನಗಂತೂ ಹೋಗ್ಲಿಕ್ಕಾಗಲಿಲ್ಲ, ಅವರಾದರೂ ಕೇಳಿ ಅಂತ ಕಳಿಸಿಕೊಡ್ತೇನೆ ಅಂತ ಹೇಳಿ ಅವರಾದರೂ ಕೇಳಿ ಅಂತ ಎಲ್ಲರೂ ಮತ್ತೆ ಮನೆ ಹೆಂಡತಿ ಮಕ್ಕಳು ಎಲ್ಲರೂ ಕಳಿಸ್ಕೊಟ್ಬಿಟ್ಟಿದ್ದಾರೆ. ಮತ್ತೆ ಏನಾದರೂ ಆದರೆ ಅಂದರೆ ಏನಾದರೂ ಆದ್ರೆ ಇದ್ರಾದ್ರೂ ಏನು ಮಾಡ್ತಾರೆ ಅಂತ, ಅದು ಬಹಳ ಇಂಪಾರ್ಟೆಂಟ್. ಏನಾದರೂ ಇದ್ರಾದ್ರೂ ಬಾಡದ ಅಷ್ಟರಲ್ಲೇ ಅವರು. ಇದು ಅರ್ಥ ಮಾಡ್ಕೊಂಡು ಬಿಟ್ರೆ ಅವ್ರ ಪುಣ್ಯ ಸಂಪಾದನೆ ಯೋಗ ಇವರು ಕೊನೆಗೂ ಕೂಡ ಅವರು ಇದ್ದಾಗ ಪ್ರಾಣ ಹೋಗುತ್ತೆ ಹೊರತು ಯಾರು ಇಲ್ಲದಾಗಲಿಲ್ಲ. ದೇವರ ಅನುಗ್ರಹ ಮಾಡೇ ಮಾಡ್ತಾರೆ. ನಮ್ಮಿಂದಾಗತ್ತೆ ಅನ್ನೋದು ಭ್ರಮೆ, ದೇವ್ರು ನಂಬಿದರಾಗತ್ತೆ ಎಂಬುದು ಪ್ರಮಾ. ಅದನ್ನ ಅನುಷ್ಠಾನಕ್ಕೆ ತರಬೇಕು. ಅದನ್ನ ಮೆಕ್ಯಾನಿಕಲ್ ಇದ್ದರೆ ಪ್ರಯೋಜನ ಇಲ್ಲ. ತೀರ ಸಣ್ಣ ಪುಟ್ಟ ಕಾರಣಕ್ಕೆ ನಾವು ಉಪನ್ಯಾಸ ಕೆಲಸ ಮಾಡಿಬಿಡ್ತೇವೆ. ತೀರ ಯಾರೋ ಬದುವೆ ಇವನು ಹೋಗಿ ಏನೂ ಆಗೋದಿಲ್ಲ, ಇವನು ಹೋಗದೆ ಹೋದರೆ ಏನೇನೂ ಆಗೋದಿಲ್ಲ, ಇನ್ನು ಚೆನ್ನಾಗಾಗುತ್ತೆ ಬದುವೆ ಹೋಗದೆ ಹೋದ್ರೆ. ಹೋಗಿ ರಿಸರ್ವ್ ಮಾಡಕ್ಕೆ ಹೋಗ್ತಾರೆ ಅಷ್ಟೇ ಹೊರತು ಮುಗಿಸ್ಕೊಂಡು ಹೋಗುವುದು, ಮೊದಲು ಹೋಗುವುದು, ಆ ಕಾಲಕ್ಕೆ ಹೋಗುತ್ತಾ? ಇದು ಮಹಾಮೂರ್ಖತನ ಜನಗಳು. ಅದೊಂದು ನೆಪ ಅಷ್ಟೇ, ತಪ್ಪಿಸ್ಲಿಕ್ಕೆ ಆಗ ಮಾಡಬಾರದು. ನಮ್ಮ ಜೀವನದಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಜ್ಞಾನಾರ್ಜನೆ. ನಹಿ ಜ್ಞಾನೇನ ಸದೃಶಂ ಪವಿತ್ರ ಮಿಹ ವಿದ್ಯತೆ ಅಂತ ಸುಯೋಗವನ್ನು ಕಳ್ಕೊಳ್ಳೋದು ಅಂದ್ರೆ ದಡ್ಡತನದ ಪರಮಾವಧಿ ಇದ್ದಾಗ ಲೆಕ್ಕ. ಅದನ್ನು ಯೋಚನೆ ಮಾಡಬೇಕು. ಮಧ್ಯೆ ದೊಡ್ಡ ಆದರ್ಶ ನಮಗವರು, ತುಂಬಿದ ಬಸರಿಯಾದ ಹೆಂಡತಿಯನ್ನು ಬಿಟ್ಟು ಯಥಾ ಪ್ರಕಾರ ತಾವು ಪ್ರವಚನ ಸೇವೆಗೋಸ್ಕರ ಉಡುಪಿ ಹೋಗಿದ್ದಾರೆ ಅಂದ್ರೆ ಎಂಥ ಮಹಾನುಭಾವರು. ಅದಕ್ಕೆ ಆಚಾರ ಅವತಾರ ಅನುಗ್ರಹ ಮಾಡ್ತಾ ಇದ್ದಾರೆ ಅಂತವರೊಳಗೆ ದಾರಿ ವಾಪಸ್ ಬರ್ತಾ ಇದ್ದಾರೆ. ಬರ್ತಿದ್ದಾಗ ಒಂದು ಸೂಚನೆ ಆಯ್ತು ಅಂತಾಗಲೇ, ಮಹಾಪ್ರಕೃತ ದುಂದುಭಿ ನಾದಪೂರ್ವ, ಯಾವುದು ಮಂಗಳದ ಮೆರವಣಿಗೆ ಬರ್ತಾ ಇತ್ತು ಎದುರಿಗೆ. ಆಗ ಒಳ್ಳೆ ಜೋರ ಶಬ್ದ ಬರ್ತಾ ಇದೆ, ದುಂದುಭಿ ನಾದ. ಅಷ್ಟೊತ್ತಿಗೆ ಸರಿಯಾಗಿ ಆಕಾಶದಲ್ಲಿ ದುಂದುಭಿ ನಾದ ಕೇಳಿಸ್ತೆ ಅಂತವ್ರಿಗೆ. ಸಂತುಷ್ಯತಾಂ ಸಕಲ ಸನ್ನಿಕರೈಹಿ ಅಸದ್ಭಿಹಿ ಖಿದ್ದೇತ ವಾಯುರಯ ಮಾವಿರಭೂ ಪೃಥಿವ್ಯಾಂ ಆಖ್ಯಾನಿತೀವ ಸುರ ದುಂದುಭಿ ಮಂದ್ರ ನಾದ ಪ್ರಾಶ್ರಾವಿ ಕೌತುಕವಶೈರಿಹ ಮಾನವೈಶ್ಚ ಪ್ರಾಶ್ರಾವಿ ಕೌತುಕವಶೈರಿಹ ಮಾನವೈಶ್ಚ. ಜನರಿಗೂ ಕೇಳಿಸ್ತಾ, ದುಂದುಭಿನಾದ ಅವರ ಕಿವಿಗೆ ಬಿತ್ತು. ಇದು ಅವರ ಕಿವಿಗೆ ಎರಡೂ ಕೇಳಿಸ್ತು, ದುಂದುಭಿನಾದನು ಕೇಳಿಸ್ತು ಮತ್ತು ಯೋಗ್ಯ ಜನಗಳಿಗೆ ಅದು ಕೇಳಿಸ್ತು. ಊರವರಿಗೆ ಮೆರವಣಿಗೆ ಶಬ್ದ ಕೇಳಿಸ್ತು ಅಷ್ಟೇ. ಎರಡು ಸಿಂಕ್ರನೈಸ್ ಆದವಂತೆ. ವಸುದೇವ ಅವತಾರ ಮಾಡಿದಾಗ ದೇವದುಂದುವಿ ಮಡಗಿದುವಂತೆ. ಅದಕ್ಕೆ ಆನಕ ದುಂದುವಿ ಅಂತ ಆತನ ಹೆಸರು. ವಸುದೇವನಿಗೆ ಆ ಒಂದು ಯೋಗ ಬಂದಾಗ, ಏನು ಆಚಾರ್ಯರಂಥ ಮಹಾನುಭಾವರು ಅವತಾರ ಮಾಡಿದಾಗ ದೇವದುಂದುವಿಗಳು ಮಡಗಿದ್ರಲ್ಲಿ ಏನು ಆಶ್ಚರ್ಯ ಇಲ್ಲ. ಆಗ ಅವರು ಭಾರಿ ಸಂತೋಷಪಟ್ಟರು. ಓಹೋ, ಬಹುಶಃ ಹೆಂಡತಿ ಹೆತ್ತಿರಬೇಕು ಅಂತ ಅನ್ಕೊಂಡ್ರಂತೆ. ಸೂಚನೆ ನೋಡ್ಬಿಟ್ಟು ಶುಭ ಸೂಚನೆಯಿಂದ ಅಂದ್ಕೊಂಡ್ರಂತೆ. ಅಷ್ಟೊತ್ತಿ ದಾರಿಯಲ್ಲಿ ಜನ ಬರ್ತಿದ್ದೋ ಹೇಳಿದ್ರಂತೆ, ಭಟ್ಟರೆ ಅಭಿನಂದನೆಗಳು, ನಿಮಗೆ ಪುತ್ರೋತ್ಸವವಾಗಿದೆ ಅಂತ ಹೇಳಿದ ತಕ್ಷಣ ಭಾರಿ ಸಂಭ್ರಮಪಟ್ಟರಂತೆ. ಪುತ್ರೋದ್ಭವ ಶ್ರವಣತಃ ಮಹದಾಪ್ತ ಸೌಖ್ಯಂ ದಾನಂ ಪರೋಕ್ಷ ಪದಮಪಿ ಅಮತೇಷ್ಟ ಹೇತು. ಶಾಸ್ತ್ರ ಹೇಳುತ್ತದೆ ಅದೊಂದು ಒಳ್ಳೆ ಅಪೂರ್ವವಾದ ಸಂದರ್ಭ. ಭಾರಿ ಸಂಭ್ರಮಪಟ್ಟರು. ಮನೆಗೆ ಹೋದರು, ನೋಡಿದ್ರಂತೆ, ನಾಥಂ ವಿಷೇಧ ಭವನಾನ್ ಅತಿ ದೂರ ಮಾಪ್ತ. ಅಲ್ಲಿ ಒಂದು ವಾಪಸ್ ಬಂದವರಿಗೆ ಹತ್ರ ಬಂದಾಗ ಸುದ್ದಿ ಗೊತ್ತಾಯಿತು. ತಕ್ಷಣ ಹೋಗಿ ಮಗುವಿನ ಮುಖ ನೋಡಿದ್ರಂತೆ, ಆನಂದವಾಗಿ ಹೋಯ್ತಂತೆ. ಅವರ ಶಾಸ್ತ್ರದ ನಾಲ್ಕು ಅಕ್ಷರ ಕೇಳಿದ್ರೆ ಆನಂದವಾಗಬೇಕಾದರೆ ಅವರನ್ನೇ ಕಂಡಾಗ ಎಷ್ಟು ಆನಂದ ಆಗಿರಬೇಕು ಅವರಿಗೆ. ಸಾಕ್ಷಾತ್ ಆಗಿ ದ್ವಾತ್ರಿಂಶಲ್ಲೋಕ್ಷಣೋಪೇತವಾದ ಮಗು, ಹುಟ್ಟಿದ ಮಗು ಹೇಗಿದ್ರು ತಂದೆ ತಾಯಿಗೆ ಆನಂದವಾಗ್ತದೆ, ಅದು ಬಹಳ ಮುಖ್ಯ. ಅಂತ ಹೊತ್ತಿನೊಳಗೆ ಅಂತ ಮಗು ಜಗತ್ತಿನಲ್ಲಿ ಇರಲಿಕ್ಕೆ ಸಹ, ಕಲಿಯುಗದಲ್ಲಿ ದೇವರ ಅವತಾರ ಇಲ್ಲ, ವಾಯುದೇವರ ಅವತಾರ ಒಂದೇ. ಅವರಂತಹ ಮತ್ತೊಬ್ಬ ಸುಂದರ ವ್ಯಕ್ತಿ ಹುಟ್ಟಲಿಲ್ಲ ಭೂಲೋಕದೊಳಗೆ. ಅವರು ನೋಡಿ ಅಷ್ಟು ಸಂಭ್ರಮ ಪಟ್ಟಿದ್ದಾರೆ. ಆ ಕ್ಷಣಕ್ಕೆ ಅನ್ಕೊಂಡ್ರಂತೆ, ಇದೆಲ್ಲ ಏನಿದು, ದೇವರ ದಯೆ ಅಂತ ಹೇಳಿದ್ದಾರೆ. ದೇವರ ದಯೆ ಅದು ನಿಜವಾದ ಸಾತ್ವಿಕ ಜ್ಞಾನ. ಅದು ದೇವರ ಅನುಗ್ರಹ ಮಾಡಿದ್ದಾನೆ. ಇಲ್ಲೋ ಇಂಥ ಮಗು ನನಗೆ ಹುಟ್ಟೋದು ಅಂದ್ರೆ ಏನು ಅಂದ್ಕೊಂಡು ಬಿಟ್ಟು ಸಂಭ್ರಮ ಪಟ್ಟರಂತೆ. ಜಾತ ಕರ್ಮಾದಿ ಕರ್ಮ ನಿವಹಂ ವಿದಧೇ ಸುಕರ್ಮ, ಜಾತ ಕರ್ಮಾದಿಗಳನ್ನೆಲ್ಲ ಮಾಡಿದರಂತೆ. ಬಹಳಷ್ಟು ಸಂಭ್ರಮ ಪಡ್ತಾರೆ. ಆಮೇಲೆ ನಾಮಕರಣದ ಪ್ರಸಂಗ ಬಂತು. ಏನು ಹೆಸರಿಡಬೇಕು ಅಂತ ಪ್ರಶ್ನೆ ಬಂತು. ಮಗುವಿಗೆ ಏನು ಹೆಸರಿಡಬೇಕು, ಹೆಸರಿಟ್ಟರಂತೆ. ಜ್ಞಾನಾರ್ಥಮೇವ ಯದಭೂ ದಸುದೇವ ಏಷಃ ಯದ್ವಾಸುದೇವ ಪದಭಕ್ತಿರತ ಸದಾಸೌ ತದ್ವಾಸುದೇವ ಪದಮನ್ವವದನ್ ಸುರೇಂದ್ರಾಹ ತಾತೇನ ಯನ್ ನಿಗದಿತಂ ಸುತನಾಮಕರ್ತ್ರ.
ವಾಸುದೇವ ಅಂತ ಅನಿಸ್ತೆ ಅಂತ ಇಟ್ಟುಬಿಟ್ರಂತೆ. ವಾಸುದೇವ ಅಂತ ಹೆಸರಿಟ್ಟು
ಆ ಹೆಸರಿಟ್ಟರು ದೇವತೆಗಳು ಭಲೇ ಭಲೇ ಅಂತ ಹೇಳ್ಬಿಟ್ಟು ಅನುಮೋದನೆ ಮಾಡಿಬಿಟ್ರು. ಬಾರಿ ಒಳ್ಳೆ ಹೆಸರಿಟ್ಟಿದ್ದೀರಿ ನೀವೀಗ. ವಾಸುದೇವ ಅನ್ನೋದು ಬಹಳ ಅನುರೂಪವಾದ ಹೆಸರಾಯಿತು. ಹೇಗೆ ಅಂತ ಹೇಳುತ್ತಾರೆ, ವಾ ಅಸುದೇವ,
ವಾಸುದೇವ ಅಂತಾಯ್ತು.
ಅಸುದೇವ ಅಂದ್ರೆ ಅಸು ಅಂದ್ರೆ ಪ್ರಾಣ, ಪ್ರಾಣದೇವ ಅಂತ ಅರ್ಥ. ವಾ ಯಾತಕ್ಕೆ ಅಂತ ಕೇಳಿದ್ರೆ, ವಾ ಅಂದ್ರೆ ಗತಿಗಂಧನ ಯೋಹು, ಜ್ಞಾನ ಅಂತ ಅರ್ಥ.
ವಾರ್ಥಂ ಜಾತಃ ವಾಸುದೇವ, ಅಸುದೇವ ವಾಸುದೇವ.
ಜ್ಞಾನಾರ್ಥಮೇವ ಯದಭೂತ್ ಅಸುದೇವ ಏಷಃ, ಜ್ಞಾನ ಕಾರ್ಯಕ್ಕೋಸ್ಕರ ಅವತಾರ ಮಾಡಿದ ರೂಪವಾದ್ದರಿಂದ
ವಾಸುದೇವ ಅಂತ ಹೆಸರಿತ್ತು.
ಪ್ರಾಣದೇವರೇ ಜ್ಞಾನಕ್ಕೋಸ್ಕರ ಬಂದಿದ್ದಾರೆ. ಹನುಮದ್ ರೂಪದಲ್ಲಿ ಬಲಕಾರ್ಯ, ಭೀಮರೂಪದಲ್ಲಿ ಬಲಕಾರ್ಯ, ಇದರಲ್ಲಿ ಜ್ಞಾನ ಕಾರ್ಯ ಮಾಡ್ತಾ ಇದ್ದಾರೆ.
ಭಗವಂತನ ವ್ಯಾಸಾದಿ ರೂಪಗಳಲ್ಲಿ ಜ್ಞಾನ ಕಾರ್ಯ,
ರಾಮ ಕೃಷ್ಣಾದಿ ರೂಪಗಳಲ್ಲಿ ಬಲಕಾರ್ಯ, ವಾಯುದೇವರ ರೂಪವು ಇದು ಜ್ಞಾನ ಕಾರ್ಯ ರೂಪವಾದ್ದರಿಂದ
ವಾಸುದೇವ ಅಂತ ಹೆಸರಾಯಿತು. ಇನ್ನೊಂದು ಕಾರಣ,
ಯದ್ವಾಸುದೇವ ಪದಭಕ್ತಿ ರಥ ಸದಾಸೌ,
ಸದಾ ಕಾಲ ವಾಸುದೇವನ ಪಾದಗಳಲ್ಲಿ ಭಕ್ತಿಯನ್ನು ಮಾಡೋದರಿಂದ ಕೂಡ ವಾಸುದೇವ ಅಂತ ಹೆಸರಾಯಿತು.
ಇದೆರಡು ಸಾರ್ಥಕವಾಗಿದೆ ಅಂತೇಳಿ ಆನಂದ ಪಟ್ಟುಬಿಟ್ರಂತೆ, ಸಂಭ್ರಮ ಪಟ್ಟರಂತೆ. ದೇವತೆಗಳು ಸಂಭ್ರಮಪಟ್ಟ ಹೆಸರು ವಾಸುದೇವ ಅಂತೇಳಿ. ಮುಂದೆ ಆಚಾರ್ಯ ವಾಸುದೇವ ಹೆಸರು ಬಹಳ ಪ್ರಿಯವಾದ ಹೆಸರು, ಮೋಕ್ಷದ ದಾರಿ ತೋರಿಸ್ತಾರೆ ಆಚಾರ್ಯರು. ಮೋಕ್ಷ ಕೊಡೋ ರೂಪ ಭಗವಂತನ ವಾಸುದೇವ ರೂಪ, ಆ ಹೆಸರು ಬಂದಿದೆ ಎಂಬುದು ಭಾರಿ ವಿಶೇಷ. ವಾಸುದೇವ ಅನ್ನ ಹೆಸರಾಯಿತು.
ಆಚಾರ್ಯರು ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ, ವಾಸುದೇವ ಪರಿಮೇಯ ಸುಧಾಮನ್ ಶುದ್ಧ ಸದೋದಿತ ಸುಂದರಿ ಕಾಂತ ಪ್ರೀಣಯಾಮೋ ವಾಸುದೇವಂ, ಈ ವಾಸುದೇವ ರೂಪದ ವಿಶೇಷ ಮಹಿಮೆಯನ್ನು ಸಾರ್ತಾ ಇದ್ದಾರೆ. ಆ ಅರ್ಥದಲ್ಲಿ ದೇವತೆಗಳು ಅಭಿನಂದನೆ ಮಾಡಿದ್ರು. ದಿವಸಗಳಿಗೆ ಬಿಡುತ್ತಾ ಇದೆ. ವೃದ್ಧೆಯರು ತುಂಬಾ ದಾರಿದ್ರ್ಯ ಮನೆಯೊಳಗೆ. ಎಷ್ಟೇ ದೊಡ್ಡ ದೊಡ್ಡ ಜ್ಞಾನಿಗಳನ್ನು ಕೇಳುತ್ತೇವೆ, ಆಮೇಲೆ ಸಂಪತ್ತಿರಲಿಲ್ಲ. ಜ್ಞಾನವೇ ಅವರ ಸಂಪತ್ತಾಗಿತ್ತೆ ಹೊರತು ಭೌತಿಕ ಸಂಪತ್ತು ಹೆಚ್ಚಿರಲಿಲ್ಲ ಅವರಿಗೆಲ್ಲ ಕೂಡ. ಅವರಿಗಂತೂ ಭಾರಿ ಕಡಿಮೆ ಇತ್ತಂತೆ. ಎಷ್ಟು ಕಡಿಮೆ ಇತ್ತು ಅಂದ್ರೆ, ಹುಟ್ಟಿದ ಮಗುವಿಗೆ ಸರಿಯಾಗಿ ಹಾಲು ಕುಡಿಸುವಷ್ಟು ಸಾಮರ್ಥ್ಯನೂ ಅವರಿಗಿರಲಿಲ್ಲವಂತೆ. ಪಾಪ ಈ ಮಗುವು ಜಗತ್ತೇ ತಿಂದಾಕೋ ಮಗು, ಜೊತೆಗೆ ಸಾಮಾನ್ಯ ಮಕ್ಕಳಿಗೆ ಕೊಡ್ಲಿಕ್ಕಿರಲಿಲ್ಲ. ಇದಂತೂ ಎಷ್ಟು ಕೊಟ್ಟು ಸಾಕೋಂಬ ಅಭ್ಯಾಸನೇ ಇಲ್ಲ. ಭೀಮ ಬಂಡಿ ಅನ್ನವ ಉಂಡಿತು ಕೂಸು ಅಂತ ಮಗು ಬೇರೆ. ಅದನ್ನ ನೋಡಿ ಏನೋ ಯೋಚನೆ ಮಾಡ್ತಿದ್ದಾರೆ. ದೇವರು ಹೇಗೆ ಅನುಗ್ರಹ ಮಾಡ್ತಾನೆ ನೋಡಬೇಕು. ಆಚಾರ್ಯಗೆ ಅದು ಯಾವುದು ಬೇಕಿಲ್ಲ, ತಿಂದ್ರೆ ಜಗತ್ತನ್ನೇ ತಿಂತಾರೆ. ಉಪವಾಸ ಇದ್ರೆ ಹಾಗೆ ಇರ್ತಾರೆ, ಬೇಕಾದ್ರೆ ಎರಡೂ ಉಂಟು ಅವರಿಗೆ. ಆದ್ರೆ ಪುಣ್ಯ ಪಡೆಯ ಯೋಗ ಒಬ್ಬನಿಗಿತ್ತು. ಒಬ್ಬ ಮೂಡಿಲ್ಲಾಯ ಅಂತ ಒಬ್ಬ ಬ್ರಾಹ್ಮಣ, ಪೂರ್ವಾಲಯ ಅಂತ ಕರೆದಿದ್ದಾರೆ. ಆ ಬ್ರಾಹ್ಮಣ ಬಾಳಿಸಿ ಅವರು ಶ್ರೀಮಂತರು. ಸ್ವಲ್ಪ ಅವ್ರು ನೋಡಿದ್ರಂತೆ, ಭಟ್ರು ಬಡವರಿದ್ದಾರೆ, ಒಳ್ಳೆ ಮಗು ಹುಟ್ಟಿದೆ, ಅವರಿಗೆ ಕುಡಿಲಕ್ಕೆ ಅನುಕೂಲವಾಗಲಿ, ಮಗುವಿಗೆ ಹಾಲು ಕುಡಿಸಕ್ಕೆ ಅನುಕೂಲವಾಗಲಿ ಅಂತ ಹೇಳಿ ಒಂದು ಗೋದಾನವನ್ನು ಮಾಡಿದರಂತೆ. ಗೋದಾನದ ಒಂದು ಕಾನ್ಸೆಪ್ಟ್ ಸಿಗುತ್ತೆ ಅದರೊಳಗೆ. ಯಾತಕ್ಕೆ ಗೋದಾನ ಮಾಡ್ತಿದ್ದಾರೆ? ಪಾತುಂಪಯಾಂಸಿ ಶಿಶವೇ ಕಿಲ ಗೋಪ್ರದೋಸ್ಮೈ ಪೂರ್ವಾಲಯ ಸ್ವಸುತ ಸೂನುತಯ ಪ್ರಜಾತಃ ನಿರ್ವಾಣ ಹೇತು ಮದಭೀಷ್ಟ ಪರಾತ್ಮ ವಿದ್ಯಾಂ ದಾನಂ ಧ್ರುವಂ ಫಲತಿ ಪಾತ್ರ ಗುಣಾನುಕೂಲ್ಯ. ಒಂದು ಗೋವನ್ನ ದಾನ ಮಾಡಿಬಿಟ್ರು. ಗೋವನ್ನ ದಾನ ಮಾಡಿದ್ರು, ಮುಂದೆ ಯಥಾ ಪ್ರಕಾರ ಹಾಲು ಕುಡಿದ್ರು, ಮುಗಿತು. ಇವರು ಮಾಡಿದ್ದು ಗೋದಾನ, ಕೊಟ್ಟಿದ್ದು ವಧೇಹರಿಗೆ, ಉದ್ದೇಶ ಮಗುವಿಗೆ, ಮಧ್ವಾಚಾರ್ಯರಿಗೆ. ಅದು ಯಾರಿಗೆ ಸೇರಿದ್ ಮಧ್ವಾಚಾರ್ಯರಿಗೆ ಅಂತಂದ ತಕ್ಷಣ ದೇವ್ರಿಗೆ ಹೋಗುತ್ತಂತದ್ದು ಭಾರಿ ವಿಶೇಷ. ಉಡದವರು ತಂಪಾಲು ಅಂತ ಇಟ್ಕೋತಾರಂತೆ, ವಾಯುದೇವರು ತಂಪಾಲು ಅಂತ ಇಟ್ಕೊಂಡು ಎಲ್ಲ ಕೃಷ್ಣಾರ್ಪಣ ಅಂದ್ರೆ ಅವರೊಬ್ಬರೇನೆ. ಆಖಣಾಶ್ವ ಸಮಾಂತವರ ಹೆಸರು. ತಮ್ಮದಾಗಿ ಏನನ್ನೂ ಇಟ್ಕೊಳ್ಳೋದಿಲ್ಲ, ಎಲ್ಲವೂ ಕೂಡ ಸದಾ ಕಾಲವೂ ಕೂಡ ಹರಿರೇವ ಪರಹ, ಹರಿರೇವ ಗುರುಹು, ಹರಿರೇವ ಜಗತ್ ಪಿತೃಮಾತೃ ಗತಿ ಅನ್ನೋ ಸಂದೇಶವನ್ನ ಹೇಳೋದ್ರ ಜೊತೆಗೆ ಮಾಡೋದು ಅವರ ವೈಶಿಷ್ಟ್ಯ. ಆದ್ದರಿಂದ ಅವರಿಗೆ ಕೊಟ್ಟಿದ್ದು ದೇವರಿಗೆ ಕೊಟ್ಟ ಪುಣ್ಯ ಬಂತು ಅವರಿಗೆ. ಆ ಪುಣ್ಯ ಎಷ್ಟು ಜಾಸ್ತಿ ಆಯಿತು, ಅಗಾಧವಾದ ಪುಣ್ಯ ಬಂತು ಅಂದ್ರೆ, ಆ ಪುಣ್ಯದಿಂದಾಗಿ ಅವರು ತಮ್ಮದೇ ಮನೆಯಲ್ಲಿ ತಮ್ಮ ಮಗನಿಗೆ ಮಗನಾಗಿ ಹುಟ್ಟಿದ್ರಂತ. ಆಮೇಲೆ ತಮ್ಮ ವಯಸ್ಸಾಗಿತ್ತಾಗಲೇ ಅವರಿಗೆ ತಮ್ಮ ಮಗನಿಗೆ ಮಗನಾಗಿ ಹುಟ್ಟಿದ್ರು. ಅವರು ದೊಡ್ಡವರಾಗುವ ಹೊತ್ತಿಗೆ ಆಚಾರ ಸಿದ್ಧಾಂತ ಪ್ರಸಾರಕ್ಕೆ ಬಂದಿತ್ತು. ಸಿದ್ಧಾಂತ ಕೇಳಿ ಮೋಕ್ಷ ಹೊರಟೋಗ್ಬಿಟ್ರಂತ. ಆಮೇಲೆ ಕೊಟ್ಟಿದ್ದು ಗೋದಾನ, ಸಿಕ್ಕಿದ್ದು ಮೋಕ್ಷ. ಏನ್ ಆಶ್ಚರ್ಯ! ಗೋ ಹೇಳ್ತಾ ಗೋದಾತ್ರೇ ಮೋಕ್ಷದಾತ ಅಣಮಧ್ವದಲ್ಲಿ ಹೇಳುತ್ತಾರೆ. ಗೋವನ್ನು ಕೊಟ್ಟವರಿಗೆ ಮೋಕ್ಷವನ್ನು ಕೊಟ್ಟಿದ್ದಾರೆ ಆಚಾರ್ಯರು. ಇನ್ನು ಯೋಚನೆ ಮಾಡಿದರೆ ಗೋದಾನಾದಿಗಳು ಎಷ್ಟು ಮುಖ್ಯ. ಸ್ಥಳ ನೋಡಿದರೆ ಪಾಜಕದಂತ ಪವಿತ್ರ ಸ್ಥಳ. ದೇಶೇ ಕಾಲೇ ತಥಾ ಪಾತ್ರೇ ತದ್ದಾನಂ ಸಾತ್ವಿಕಂ ಸ್ಮೃತಂ ದಾತವ್ಯಮಿತಿ ಯದ್ದಾನಂ ದೀಯತೆ ಅನುಪಕಾರಿಣಿ. ದೇಶೇ ಕಾಲೇ ತಥಾ ಪಾತ್ರೆ, ಕಾಲ ನೋಡಿದರೆ ಮಗುವಿಗೆ ಅತ್ಯಂತ ಅವಶ್ಯವಿದ್ದ ಕಾಲ. ಪಾಜಕದಂತ ಪವಿತ್ರ ಕ್ಷೇತ್ರ, ಮಧ್ಯೆಯರಂತ ಸತ್ಪಾತ್ರರು ಆ ಕಾಲಕ್ಕೆ ಗೋದಾನ ಮಾಡಿ, ಒಂದು ಗೋದಾನ ಮಾಡಿದ್ದಕ್ಕೆ ಅವರು ವೈಕುಂಠಕ್ಕೆ ಹೋಗೋ ಜ್ಞಾನ ಸಿಕ್ತೆ ಅವರಿಗೆ ಅಂತ ಹೇಳಿದ್ದಾರೆ. ಅಂದ್ರೆ ಗೋದಾನದ ಫಲ ಜ್ಞಾನಪ್ರಾಪ್ತಿ ಅಂತ ಅರ್ಥ. ಗೋದಾನದ ಫಲ, ಗೋ ಅಂದ್ರೆ ಜ್ಞಾನ ಶಾಸ್ತ್ರ ಅಂತಾನೆ ಅರ್ಥ. ಅಂದ್ರೆ ಗೋದಾನ ಮಾಡಿದ್ದಕ್ಕೆ ಗೋವಿಂದನನ್ನ ಅನುಗ್ರಹಕ್ಕೆ ಪಾತ್ರ ಆಗತಕ್ಕಂಥ ಯೋಗ ಅವರಿಗೆ ಬಂತು. ಇದನ್ನ ಅರ್ಥ ಮಾಡಿಕೊಂಡ್ರೆ ಗೋದಾನ ಬದಲಾದ ದಾನಗಳನ್ನು ಮಾಡೋದು ಮತ್ತು ಯೋಗ್ಯ ರೀತಿಯಲ್ಲಿ ಮಾಡೋದು, ಯೋಗ್ಯರಿಗೆ ಯೋಗ್ಯ ದೇಶ ಕಾಲಗಳಲ್ಲಿ ಮಾಡೋದು ಎಷ್ಟು ಸಾರ್ಥಕ ಅಂತ ಗೊತ್ತಾಗ್ತದೆ. ಹಾಗೊಂದು ಪ್ರಶ್ನೆ ಬಂತು, ಕೊಟ್ಟಿದ್ದು ಒಂದು ಗೋವು ಅದು ಮೋಕ್ಷ ಕೊಡಿಸಿಬಿಡ್ತಲ್ಲ, ಏನು ಆಶ್ಚರ್ಯ! ಎಷ್ಟೋ ಜನ ಸಾವಿರಾರು ಜನ ಗೋ ಸಾಕೋರಿಗೂ ಅಷ್ಟು ಪುಣ್ಯ ಬರೋ ಸಂಭವ ಇರೋದಿಲ್ಲ ಎಷ್ಟೋ ಸಲ. ಈಗ ಶೋ ಮಾಡೋರು ಕೆಲವರು, ಗ್ರಾಂಟ್ ಬರುತ್ತೆ ಅಂತ ಮಾಡೋರು ಕೆಲವರು, ಯಾವುದೋ ಕಾರಣಕ್ಕೆ ಮಾಡೋರು ಇರ್ತಾರೆ. ಆದರೆ ಇವರು ಒಂದು ಗೋ ಕೊಟ್ಟದಕ್ಕೆ ಆಯ್ತಲ್ಲ ಅಂದ್ರೆ, ದಾನಂ ಧ್ರುವಂ ಫಲತಿ ಪಾತ್ರ ಗುಣಾನುಕೂಲ್ಯ, ದಾನ ಏನ್ ಕೊಡ್ತೀರಿ ಎಂಬುದು ಎಷ್ಟು ಇಂಪಾರ್ಟೆಂಟ್, ಯಾರಿಗೆ ಕೊಡ್ತೀರಿ ಅಂತ ಅಷ್ಟೇ ಇಂಪಾರ್ಟೆಂಟ್. ಇವತ್ತು ಎಷ್ಟು ಇನ್ವೆಸ್ಟ್ ಮಾಡ್ತಾರೆ, ಯಾವ ಬ್ಯಾಂಕ್ನಲ್ಲಿ ಮಾಡ್ತಾರೆ, ಕೆಲವು ಲೀಟರ್ ಕೃಷ್ಣಾರ್ಪಣೆ ಅಸಲೇ ಹೋಗ್ಬಿಡುತ್ತೆ, ಕೆಲವು ಲೀಟರ್ ಬಡ್ಡಿ ಬರೀ, ಕೆಲವು ಲೀಟರ್ ಡಬಲ್ ಟ್ರಿಬಲ್ ಎಷ್ಟೋ ಆಗಿಬಿಡುತ್ತೆ. ಇವತ್ತು ಸತ್ಪಾತ್ರ ಹುಡುಕೋದು ಭಾರಿ ಕಷ್ಟ. ದಾನದ ಕಾನ್ಸೆಪ್ಟ್ ಜನಗಳಿಗೆ ಜಾಸ್ತಿ ಇಲ್ಲ, ಇರೋರಿಗೆಲ್ಲ ಸತ್ಪಾತ್ರ ಪಾತ್ರ ವಿವೇಚನೆ ಇರೋದಿಲ್ಲ. ಸುಮಧ್ವ ವಿಜಯ ಕೇಳಿದಾಗ ಮಧ್ಯಗೇಹರಿಗೆ ದಾನ ಮಾಡಿದ್ರು, ಮಧ್ವರಿಗೆ ಮುಟ್ಲಿ ಅಂತ ಹೇಳಿಬಿಟ್ಟು. ನಮಗೊಂದು ಪ್ರಶ್ನೆ ಬಂದಾಗ, ಮಧ್ವರಿಗೆ ಮುಟ್ಲಿ ಅಂತ ದಾನ ಮಾಡಿದ್ರಲ್ಲ, ಮಧ್ವಾಚಾರ ನಮಗಂತೂ ಸಿಗೋದಿಲ್ಲ, ನಾವೆಲ್ಲಿ ದಾನ ಮಾಡೋಣ ಅಂದ್ರೆ, ಮಧ್ವರಿಗೋಸ್ಕರ ಅವರು ದಾನ ಮಾಡಿದ್ರಲ್ಲ, ಮಧ್ವಶಾಸ್ತ್ರಕ್ಕೋಸ್ಕರ ದಾನ ಮಾಡಬೇಕು. ಅದು ವಿಶೇಷ. ಮಧ್ವಶಾಸ್ತ್ರದ ಪ್ರಕಾಶನಾದಿಗಳಿಗೆ, ಮಧ್ವಶಾಸ್ತ್ರದ ಪಾಠ ಪ್ರವಚನಗಳಿಗೆ, ಮಧ್ವಾಚಾರ್ಯ ಗ್ರಂಥ ಓದಿದವರ ಬದುಕಿಗೋಸ್ಕರ ಯಾರು ದಾನ ಕರ್ಮ ಮಾಡುತ್ತಾರೆ ಅದು ಅಕ್ಷಯವಾಗ್ತದೆ ಅಂತ ಅರ್ಥ. ಉಳಿದ್ದು ಒಳ್ಳೆ ಸ್ವರ್ಗಾದಿ ಫಲ ಕೊಡಬಹುದು, ಆದರೆ ಮೋಕ್ಷ ಕೊಡಿಸ್ತಕ್ಕಂಥ ಜ್ಞಾನ ಸಿಗಬೇಕಾದ್ರೆ ಮಾತ್ರ, ಆಚಾರ್ಯ ಹರಿವಾಯಿಗಳಿಗೆ ಮುಟ್ಟಿದ್ರೆ ಮಾತ್ರ ಅಂತ ವಿಷಯ, ಇಲ್ಲದೆ ಹೋದ್ರೆ ಬರೋದಿಲ್ಲ. ಅದೇ ದಾನದ ಬಗ್ಗೆನೂ ಮಾಹಿತಿ ಕೊಡ್ತಕ್ಕಂಥ ಪೂರ್ವ ಭಾಗ ಇದು, ಅವರು ಉದ್ಧಾರವಾಗಿರು. ಪೂರ್ವಾಲಯರು ಅವರ ಪೂರ್ವ ಪಕ್ಷಗಳೆಲ್ಲ ಲಯ ಆಗಿಬಿಟ್ಟು, ಅದು ಭಾರಿ ವಿಶೇಷ. ಪೂರ್ವ ಪಕ್ಷ ಅಂದ್ರೆ ಸಂಶಯಗಳು, ಪ್ರಶ್ನೆಗಳು ಎಲ್ಲ ಪರಿಹಾರ ಸಿಕ್ತು, ಆಚಾರ್ಯ ಕೊಟ್ಟಿದ್ದಕ್ಕೆ ಫಲ ಹಾಗೆ ಸಿಕ್ತು. ಇದು ಉತ್ತರ ಮೀಮಾಂಸೆಯಲ್ಲಿ ಅಪ್ರಮೇಯ ಅತ್ಯಂತ ಪ್ರವೀಣರಾದಂಥ ಶ್ರೀಮದ್ ಆಚಾರ್ಯಗೆ ದಾನ ಮಾಡಿದ ಫಲ, ಪೂರ್ವಪಕ್ಷಗಳ ಲಯವಾಯಿತು. ಮೊದಲು ಪೂರ್ವಪಕ್ಷಗಳ ಆಲಯವಾದಾಗಿದ್ರು ಪಾಪವರು, ಮನುಷ್ಯನಿಗೆ ಬದ್ಧೇರಿ ಯಕ್ಸಂಶಯ ಇತ್ತಲ್ಲ ಪಾಪವರಿಗೆ, ಪೂರ್ವಪಕ್ಷಗಳ ಆಲಯದಂತೆ ಇದ್ರು. ಆಮೇಲೆ ಸಿದ್ಧಾಂತಗಳ ಆಲಯವಾಗಿದ್ದು ಅವರ ವೈಶಿಷ್ಟ್ಯವಾಯಿತು ಎಂಬುದು ಅದರ ಸ್ವಾರಸ್ಯ. ಮಗುವಿಗೆ 3 ತಿಂಗಳು ತಂತು ಅವರ್ಗ ಒಂದು ಹೊಸ ಒಂದು ಉತ್ಸವವನ್ನು ಮಾಡ, ಒಂದು ಷೋಡಶ ಸಂಸ್ಕಾರಗಳ ಒಂದು ಸಂಸ್ಕಾರ, ನಿಷ್ಕ್ರಮಣೋತ್ಸವ ಅಂತ ಹೆಸರದೆ. ಮನೆಯಿಂದ ಮಗುವನ್ನ ಮೊದಲ ಬಾರಿಗೆ ಕರ್ಕೊಂಡು ಹೋಗ್ತಕ್ಕಂಥ ಉತ್ಸವ, ಮೊದಲ ಬಾರಿಗೆ ಮನೆಯಿಂದ ಹೋಗುವ ಮರು ಕರ್ಕೊಂಡು ಹೋಗಬೇಕು. ಇವತ್ತು ದೊಡ್ಡ ಉತ್ಸವ, ಇವತ್ತಂತೂ ಮನೆ ಹೊರಗೆ ಹುಟ್ಟಿರ್ತಾರಾದ್ರೆ ಹೊರಗೆ ಕರ್ಕೊಳ್ಳೋ ಪ್ರಸಂಗನೇ ಬರೋದಿಲ್ಲ. ಬಟ್ಟಪ್ಪ ಇನ್ನು ಸಿನಿಮಾ ನಾಟಕನೂ ಆಗಿರುತ್ತೆ ಎಷ್ಟೋ ಸಲ, ಕ್ಲಬ್ಗಳು ಕೂಡ ಆಗಿರೋದು ಉಂಟು, ಏನು ಪ್ರಯೋಜನ ಇಲ್ಲ. ಮಗುವನ್ನ ಮೊದಲ ಬಾರಿಗೆ ದೇವಸ್ಥಾನ ಕರ್ಕೊಂಡು ಹೋಗಬೇಕು, ಅದು ಬಹಳ ಮುಖ್ಯವಾದ. ದೇವಸ್ಥಾನಕ್ಕೆ ತೀರ್ಥಕ್ಷೇತ್ರ ಕರ್ಕೊಂಡು ಹೋಗ್ಬೇಕಂತ, ಜೀವನ ಸಾರ್ಥಕ್ಕೆ ಇರೋದು ಅದರೊಳಗೆ. ದೇವರನ್ನ ನೋಡ್ತಕ್ಕಂಥ ಸಾಧನೆ ಆಗಲಿ ಅಂತಾನೆ ಸಾಧನ ಶರೀರ ಕೊಟ್ಟಿರೋದು, ಅದು ಸಫಲವಾಗಲಿಕ್ಕೋಸ್ಕರ ಗುಡಿಗೆ ತೀರ್ಥಗಳಿಗೆ ಕರ್ಕೊಂಡು ಹೋದಾಗ ಜೀವನ ಸಾರ್ಥಕ. ಅದಕ್ಕೆಲ್ಲಿ ಕರ್ಕೊಂಡು ಹೋಗಬೇಕು, ಎಂಥ ಕೆಲಸ ಮಾಡಿದ್ರಂತವರು, ಬಹಳ ಸುಲಭ ಅವರಿಗೆ. ಯಾವ ಅನಂತೇಶ್ವರ ದೇವರ ಸೇವೆಯಿಂದ ಮಗು ಹುಟ್ಟಿತಲ್ಲ, ಅಲ್ಲಿಗೆ ಕರ್ಕೊಂಡು ಹೋದ್ರಾಯ್ತಲ್ಲ. ಸ್ವಸ್ವಾಭಿನೇ ಬುಧ ಉಪಾಯನ ಮರ್ತ ಯತ್ಸಹ, ಅನಂತೇಶ್ವರನ ಕೃಷ್ಣಾರ್ಪಣ ಅಂತ ಒಪ್ಪಿಸಿಬಿಟ್ರಂತೆ. ಎಂಥ ಶಾಸ್ತ್ರಾರ್ಥ ಅದು! ಹುಟ್ಟಿದ್ದು ಅನಂತೇಶ್ವರನ ದಯೆಯಿಂದ, ಒಪ್ಪಿಸಿದ್ದು ಅನಂತೇಶ್ವರನಿಗೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರೋ, ಹರಿಯ ಕರುಣದೊಳಾದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಕಿರೋ. ಒಳ್ಳೆ ನಿದರ್ಶನ ಇದಕ್ಕೆ. ಇನ್ನೊಬ್ಬರಿಗೆ ಆಚಾರ್ಯ ಶಾಸ್ತ್ರ ಗೊತ್ತಿಲ್ಲ, ಮಗು ಹುಟ್ಟಿದೆ, ಹುಟ್ಟಿದ್ದಕ್ಕೆ ಇಂಪ್ಯಾಕ್ಟ್ ಆತರ ಕ್ರಿಯೇಟ್ ಆಗಿದೆ ಆಗ್ಲೇ, ಅಂತ ಬುದ್ಧಿನೇ ಬರ್ತಾ ಇದೆ ಬದ್ಧಿಗೆಯರು. ಇದು ಆಶ್ಚರ್ಯ ಅಂದ್ರೆ, ಯೋಗ್ಯರು ಮನೆಯಲ್ಲಿದ್ರೆ ಎಂಥ ವಾತಾವರಣ ಬರ್ತದೆ ಅಂತ ಹೇಳೋದಕ್ಕೆ ಮಧ್ವಾಚಾರ್ಯರ ಸಿದ್ಧಾಂತ ಏನೋ, ಅವರ ಹತ್ರ ಇಟ್ಕೊಂಡಿದ್ದಕ್ಕಂತ ಬುದ್ಧಿ ಒಂದು ಅಲ್ಲಿಗೆ ಕರ್ಕೊಂಡು ಹೋದರಂತೆ, ಅರ್ಪಿಸಿಬಿಟ್ರಂತೆ. ತತ್ಪುತ್ರ ರತ್ನ ಉಪಗೃಹ್ಯ, ದೇವರಿಗೆ ರತ್ನವನ್ನ ಕಾಣಿಕೆ ಕೊಟ್ರಂತೆ. ಯಾವ ರತ್ನ ಅಂದ್ರೆ ಪುತ್ರ ರತ್ನ, ದೇವರ ದಯೆಯಿಂದ ಹುಟ್ಟಿದ ಮಗನ್ನು ದೇವರಿಗೆ ಸಮರ್ಪಣೆ ಮಾಡುತ್ತಾರೆ. ಇದು ಬದುಕಿನ ರಹಸ್ಯ. ಇದು ಒಂದು ಮಕ್ಕಳು ಸುರಕ್ಷಿತ ಬದುಕಬೇಕು, ಬೆಳಿಬೇಕು ಅಂತ ಇದ್ರೆ ದೇವರ ಮಗು ಅಂತ ಬೆಳೆಸಬೇಕೇ ಹೊರತು ತಮ್ಮ ಮಗು ಅಂತ ಬೆಳೆಸಬಾರದು. ಇವತ್ತೆಲ್ಲವೂ ದೇವರಿಗೆ ಸೇರಿದ್ದು ತಾನೆ. ಮಗ ಮಡತಿ ಪ್ರಾಣೇಂದ್ರಿಯ ಆತ್ಮಾಧಿಗಳು ಭಗವದ ಅಧೀನವೆಂದು ಅಡಿಗಡಿಗೆ ನೆನೆಯುತ್ತಿರು. ಎಲ್ಲ ಮುಗಿತು, ಉತ್ಸವ ಎಲ್ಲ ಮುಗಿತು, ಅವತ್ತಿನ ದಿವಸ ವಾಪಸ್ ಹೋಗಬೇಕಾಗಿದೆ. ಉತ್ಸವ ಮುಗಿತು, ಸಾಮಾನ್ಯ ರಥೋತ್ಸವ 8-9-10 ಗಂಟೆ ಆಗೋಗ್ಬಿಟ್ಟಿದೆ. ಅಲ್ಲಿಂದ ಹೊರಟು ಪಾಜಕಕ್ಕೆ ಸೇರಬೇಕು. ಮಧ್ಯೆ ಅಡವಿ ಬೇರೆ ಬರುತ್ತೆ, ನಿನ್ನ ಹೇಳಿದೆ 2 ಹೊಳೆ ದಾಟಬೇಕು, ಅಡವಿ ಬೇರೆ ಬರ್ತಾ ಇದೆ, ಆಯಿತು ಅಂತ ಹೊರಟು. ಅವ್ರ ಹಿಂದೆ ಊರಿನ ಜನಗಳೆಲ್ಲ ಬಂದು ಎಲ್ಲ ಹೊರಟರು. ಪಾಪ, ಮಧ್ಯರಾತ್ರಿಯ ಸಮಯ ಹೋಗ್ತಿದ್ದಾರೆ. ವನೆ ಅತಿ ಭೀಮಿ, ಭಯಂಕರವಾದ ಕಾಡು. ಬೆಂಗಳೂರಿನಲ್ಲಿ ಕಾಡು ಅಂದ್ರೆ ಏನು ಅರ್ಥನೇ ಆಗಲ್ಲ ನಮಗೆ. ಎಕ್ಸಿಮೆಂಟ್ ಕಾಡು ಅಂತಾರಲ್ಲ, ಅಂತ ಕಾಂಕ್ರೀಟ್ ಕಾಡು ಅಷ್ಟೇನೆ. ಅಲ್ಲಿ ನಿಜವಾದ ಕಾಡು, ಇವತ್ತಿಗೂ ಕಾಡಿದೆ ಅಲ್ಲೆಲ್ಲ ಕೂಡ. ಉತ್ತರ ದಕ್ಷಿಣ ಕನ್ನಡದಲ್ಲಿ ಇವತ್ತು ಕಾಡು ಉಂಟು. ಒಂದು ಫರ್ಲಾಂಗ್ ದೂರ ಆ ಕಡೆ ಕಾಣದೇ ಇಲ್ಲ, ಹೋಗ್ಬಿಟ್ರೆ ಹೊರಗಡೆಗೆ. ಆ ಎಷ್ಟು ಕಾಡಿರ್ಬೇಕು, ಕಡಿದು ಕಡಿದು ಉಡ್ಕೊಂಡು ಕಾಡೆ ಅಷ್ಟಿದೆ. ಇನ್ನು ಆಗಿನ ಕಾಲಕ್ಕೆ ಒಳ್ಳೆ ಭಯಂಕರ ದಟ್ಟವಾದ ಅಡವಿ. ಅಲ್ಲಿ ಹೋಗ್ತಾ ಇದ್ದಾರೆ, ಒಂದು ಭೂತದ ಜಾಗ ಅದು. ಅಲ್ಲಿ ದೋಷೇಯುಷಾಂ ಸಮಮನೇನ ವನೇತಿ ಭೀಮೇ ತತ್ ಕ್ರೀಡಿತ ಗ್ರಹ ವಿಹೈಕ ತಮಂ ತುತೋದ ಉದ್ವಾಂತರಕ್ತಮವಲೋಕ್ಯ ತಮಭ್ಯಧಾಯಿ ಕೀನಾಪ್ಯಹೋ ನಶಿಶುತುತ್ ಕಥಮೇಶ ಇತ್ಥಂ. ಆಶ್ಚರ್ಯ ನಡೆದೋಯ್ತಂತೆ, ಆ ಗುಂಪಿನೊಳಗೆ ಒಬ್ಬ ಭಾರಿ ಗಟ್ಟಿಬಿಟ್ಟಾಗಿದ್ದ ವ್ಯಕ್ತಿ ರಕ್ತ ಕಾರಿ ದಪ್ಪ ಅಂತ ಕೆಳಗೆ ಬಿದ್ದ, ರಕ್ತ ಕಾರಿ ಬಿದ್ದ. ಇವರೆಲ್ಲ ನೋಡಿದ್ರು ಪಾಪ, ಒಂದು ಕ್ಷಣ ಗಾಬರಿ ಆಯ್ತು ಅವರಿಗೆಲ್ಲ ಕೂಡ. ಸಾಮಾನ್ಯವಾಗಿ ಭೂತಪ್ರೇತಗಳು ಏನ್ ಮಾಡ್ತವೆ ಅಂದ್ರೆ ಬಾಲಗ್ರಹಗಳಂತೇ ಚಿಕ್ಕವ್ರನ್ನ ಪೀಡಿಸೋದು, ಸಾಮಾನ್ಯವಾಗಿ ಬಾಲಗ್ರಹ ಬಾಲಕರನ್ನ ಪೀಡಿಸ್ತವೆ ಅಂತವು, ಅತಿ ಚಿಕ್ಕವ್ರನ್ನ ಪೀಡಿಸೋದು ಪದ್ಧತಿ. ಆ ಗುಂಪಿನ ಅತಿ ಚಿಕ್ಕವರು ಮಧ್ವಾಚಾರ್ಯರೇನೆ, 3 ತಿಂಗಳು ಕೂಸು. ಹುಡುಗವರೆಲ್ಲ ಕೂಡ ಅವರಿಗೆ ದೊಡ್ಡವರೇ ಇದ್ದವರು ವಯಸ್ಸಿನೊಳಗೆ. ಅವರನ್ನ ಮಗುವನ್ನು ಪೀಡಿಸೋದು ಬಿಟ್ಟು ಈ ಮಗುವನ್ನು ಪೀಡಿಸಬೇಕಾಗಿತ್ತು ನ್ಯಾಯವಾಗಿ, ಚಿಕ್ಕ ಮಗು ಪೀಡಿಸಲಿಲ್ವಲ್ಲ ನಮ್ಮ ಪುಣ್ಯ ಅಂತ ಸಮಾಧಾನ ಪಟ್ಟರಂತೆ. ಅಷ್ಟೊತ್ತಿಗೆ ಪಿಶಾಚಿ ಆವಿಷ್ಯ ಪುರುಷಮುವಾಚ ಮಹಾಗ್ರಹೋಸೌ, ರಕ್ತಕಾರಿ ಬಿದ್ದಿದ್ನಲ್ಲ ಅವನೊಳಗೆ ಪ್ರವೇಶ ಮಾಡ್ತಂತೆ ಭೂತ. ಪ್ರವೇಶ ಮಾಡಿ ಘೋಷಣೆ ಮಾಡ್ತಾ ಇದೆ ನೋಡಿ, ಅಸ್ಮದ್ವಿಹಾರ ಸಮಯೋಪಗತಾನ್ ಸಮಗ್ರಾನ್. ಇದು ನಮ್ಮ ಕಾಲ, ನಮ್ಮ ಸ್ಥಳ, ನಮ್ಮ ಸ್ಥಳ ಭೂತದ ನೆಲೆ, ನಮ್ಮ ಕಾಲ ಮಧ್ಯರಾತ್ರಿಯ ಸಮಯ. ನೀವೆಲ್ಲ ಇಲ್ಲಿ ಬಂದಿದ್ದೀರಿ, ನಿಮ್ಮನ್ಯಾರು ನಾನು ಬಿಡ್ತಿರಲಿಲ್ಲ ಅಂತ ಹೇಳಿದ್ದಂತೆ. ಎಶ್ಚೆತ್ತಿ ಗುಪ್ತಿರಹಿತಾನ್ ಅಲಮಸ್ಮಿ ಹಂತುಂ, ನಿಮ್ಮನ್ನೆಲ್ಲ ಕೊಂದಾಕ್ತಾ ಇದ್ದೆ, ಏನು ಮಾಡಲಿ, ಒಬ್ಬನ್ನು ಕಾಪಾಡಿದ ಅಂತ ನೀವೆಲ್ಲ ಬದುಕಿದ್ದೀರಿ ಅಂತ ಹೇಳಿದ್ದಾರೆ. ಒಬ್ಬ ವ್ಯಕ್ತಿ ಕಾಪಾಡಿದ್ರೆ ನೀವೆಲ್ಲ ಬದುಕಿದ್ದೀವಿ. ಯಾರು ಕಾಪಾಡಿದ್ದು ಗೊತ್ತಾ, ಲೋಕೇಶ್ವರ ಕಿಲ ಪಾಲ ತಮಃ ಕಿಲೇತಿ. ಈ ಚಿಕ್ಕ ಮಗು ಇದೆಯಲ್ಲ, ಇದರ ಪ್ರಭಾವದಿಂದ ನೀವು ಬದುಕಿದ್ದೀರಿ. ಮಗು ಸಾಮಾನ್ಯ ಮಗುವಲ್ಲ, ಲೋಕೇಶ್ವರ ಅಂತ ಹೇಳಿದ್ದಾನೆ. ತಕ್ಷಣ ಅವರಿಗೆ ಆಶ್ಚರ್ಯವಾಯಿತು. ಅಂದ್ಕೊಂಡ್ರಂತೆ, ಮೊದಲು ಅಂದ್ಕೊಂಡಿದ್ರು ಪಾಪ ಈ ಮಗು ಬದುಕಿದ್ದು ತಮ್ಮ ಪುಣ್ಯ ಅಂತೇಳಿ, ಈಗ ಅಂದ್ಕೊಂಡ್ರು ತಾವು ಬದುಕಿದ್ದು ಮಗುವಿನ ಪುಣ್ಯ ಅಂತ ಅವಾಗ ಗೊತ್ತಾಯ್ತದೆ. ಇದೇ ಶಾಸ್ತ್ರಾರ್ಥ ಇರುವುದು. ಇವತ್ತು ನಮ್ಮಿಂದ ಮಧ್ವಾಚಾರ್ಯ ಬದುಕಿಲ್ಲ, ಅವರಿಂದ ನಾವು ಬದುಕಿದ್ದೇವೆ ಅಂತ ತಿಳ್ಕೊಂಡ್ರೆ ಅದು ಶಾಸ್ತ್ರಾರ್ಥ. ಇವತ್ತು ದೇವರು ನಾವು ಪೂಜೆ ಮಾಡಿದ್ರೆ ನೀರು ಕಂಡ ಅಂತ ತಿಳ್ಕೋಬಾರ್ದು. ಅವ್ನು ನೀರು ಕೊಟ್ಟಿದ್ದಕ್ಕೆ ನಮಗೆ ನೀರು ಕೊಟ್ಟ, ಕೈ ಕೊಟ್ಟ, ಬುದ್ಧಿ ಕೊಟ್ಟ ಅಂತ ಪೂಜೆ ಮಾಡಿದೆ ಹೊರತು ಇಲ್ಲದೆ ಸಾಧ್ಯವಾಗ್ತಿತ್ತೇನು. ಆಗ ಆಶ್ಚರ್ಯಪಟ್ಟರಂತೆ. ಬಹಳ ಅಪೂರ್ವವಾದ ಮಾತಿದು ಅಂತ. ವನೇ ಅತಿ ಭೀಮಿ, ಭಯಂಕರವಾದ ಕಾಡಿನಲ್ಲಿ ಅವರೆಲ್ಲ ಉಳ್ಕೊಂಡ್ರು. ಶಾಸ್ತ್ರ ಹೇಳುತ್ತದೆ ಇಂಥದ್ದೇ ಪ್ರಸಂಗವನ್ನು ನಡೆದೋಗಿತ್ತು. ದುರ್ಯೋಧನ ಭಗವದ್ಗೀತೆ ಮೊದಲನೇ ಅಧ್ಯಾಯದಲ್ಲಿ ಬರುತ್ತೆ. ಎರಡೂ ಸೇನೆಗಳನ್ನು ನೋಡಿದ, ತೀರ್ಮಾನಕ್ಕೆ ಬಂದ, ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ, ಭೀಷ್ಮರಿಂದ ರಕ್ಷಿತವಾದ ನಮ್ಮ ಸೇನೆ ಅಪರ್ಯಾಪ್ತಂ, ಸಮರ್ಥವಾಗಿಲ್ಲ ಪಾಂಡವನ್ ಗೆಲ್ಲಲಿಕ್ಕೆ. ಆದರೆ ಪರ್ಯಾಪ್ತಂತಿದ ಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ, ಭೀಮಸೇನ ಕಾಪಾಡ್ತಕ್ಕಂಥ ಪಾಂಡವರ ಸೇನೆ ನಮ್ಮನಿಗೆಲ್ಲಕ್ಕೆ ಪರ್ಯಾಪ್ತವಾಗಿದೆ, ಸಮರ್ಥವಾಗಿದೆ ಅಂತ ದುರ್ಯೋಧನ ಘೋಷಣೆ ಮಾಡ್ತಾನೆ. ಬಹಳ ಇಂಟ್ರೆಸ್ಟಿಂಗ್ ಅದು. ಅವನು ಹೇಳ್ತಾನೆ, ಪಾಂಡವ ಸೇನೆ ಪರ್ಯಾಪ್ತ, ಭೀಮಾಭಿರಕ್ಷಿತ, ಅದನ್ನೇನು ಮಾಡಲಿಕ್ಕೆ ನನಗಾಗೋದಿಲ್ಲ ಅಂತ ಹೇಳಿದ. ಈ ಪಿಶಾಚಿ ಹೇಳ್ತಾ ಇದೆ, ಮಧ್ವಾಭಿರಕ್ಷಿತವಾದವರು ಇವರು, ಇವ್ರನ್ನೇನು ಮಾಡಲಿಕ್ಕಾಗೋದಿಲ್ಲ. ರಿಸಲ್ಟ್ ಒಂದೇ, ಭೀಮಾಭಿರಕ್ಷಿತಂ ಮಧ್ವಾಭಿರಕ್ಷಿತಂ ಹೇಳಿದ್ದು ಅಲ್ಲಿ ಪಿಶಾಚಿ. ದುರ್ಯೋಧನನು ಪಿಶಾಚಿನೇ, ಧನಪಿಶಾಚಿ, ಹೈ ಕ್ಲಾಸ್ ಧನಪಿಶಾಚಿ. ಧರವ ಗಳಿಸಿದ ಸುಯೋಧನ ಏನಾದ ಕೊನೆಗೆ ಅಂತ ಗೋಪಾಲದಾಸ್ ಹೇಳುತ್ತಾರೆ. ಧನಪಿಶಾಚಿ ಅವನು ಹೇಳಿದ, ಭೀಮರಕ್ಷಿತರಾದನ್ನು ಏನೂ ಮಾಡ್ಲಿಕ್ಕೆ ನನಗಾಗೋದಿಲ್ಲ. ಇದು ಮಹಾಗ್ರಹ ಅಂದ್ರೆ ಕಲಿ ಆವೇಶ ಇದ್ದ ಗ್ರಹ ಅದು. ಒಂದು ಹೇಳಿತು, ಈ ಮಗು ಬದ್ಧರು, ಇವರಿಂದ ರಕ್ಷಿತರ ಏನು ಮಾಡ್ಲಿಕ್ಕೆ ನನಗಾಗೋದಿಲ್ಲ. ನಮಗೀಗ ಅರ್ಥವಾಗ್ತದೆ, ಕಲಿ ಸೋಲೋದು ಯಾರಿಗೆ ಅಂದ್ರೆ ವಾಯುದೇವರಿಗೆ ಅಂತ ಹೇಳಿದ್ದ. ದುರ್ಯೋಧನ ಸತ್ತು ಬಿದ್ದಿದ್ದು ಭೀಮಸೇನ ಗದಾಪ್ರಹಾರಕ್ಕೆ ತಾನೆ. ನಾವಿರೋದೇ ಕಲಿಯುಗದೊಳಗೆ. ಇಲ್ಲಿ ಬದುಕಬೇಕು ಅಂತಿದ್ರೆ ಯಾರನ್ನು ಹಿಡಿದ್ರೂ ಬದುಕಲಿಕ್ಕಾಗೋದಿಲ್ಲ, ಹರಿವಾಯುಗಳನ್ನು ಹಿಡಿದ್ರೆ ಮಾತ್ರ ಸಾಧ್ಯ ಅಂತ ಅರ್ಥ. ಎಲ್ಲ ದೇವತೆಗಳು ಸೋಲ್ತಾರೆ, ಕಲಿಗೆ ಸೋಲ್ತಾರೆ. ಅವನಿಗೆ ಬ್ರಹ್ಮದೇವರ ವರೆ ಇದೆ, ಕಲಿಸ್ತ್ವಯಂ ಬ್ರಹ್ಮವರಾದಿಧಾನೀಂ ಪ್ರಬಾಧತೆ ಸ್ಮಾನ್ ಅಂತ ನಿರ್ಣಯದಲ್ಲಿ ಆಚಾರ್ಯರು ಹೇಳ್ತಾ ಇದ್ದಾರೆ. ಕಲಿಗೆ ಬ್ರಹ್ಮದೇವರ ವರೆ ಇದೆ, ಆದ್ರಿಂದ ಕಲಿಯನ್ನ ಗೆಲ್ಲ ಶಕ್ತಿ ಬೇರೆ ದೇವತೆಗಳಿಗೂ ಇಲ್ಲ, ಇಬ್ಬರಿಗೆ ಮಾತ್ರ, ಹರಿವಾಯುಗಳಿಗೆ ಮಾತ್ರ. ಆಗ ನಮಗೆ ಅರ್ಥವಾಗ್ತದೆ, ಇವತ್ತು ರಾಘವೇಂದ್ರ ಸ್ವಾಮಿಗಳು, ವಾದಿರಾಜ ಸ್ವಾಮಿಗಳು ತೋರಿಸಿದ ಮಹಿಮೆಯನ್ನ ತೋರಿಸಕ್ಕೆ ಯಾರಿಗೆ ಅದಕ್ಕೆ ಬೇರೆಯವರಿಗೆ ಆಗ್ತಾ ಇಲ್ಲ ಅಂದ್ರೆ ಅವರಿಗೆ ಸಾಧ್ಯ ಇಲ್ಲ. ವಹಿಸಿದವರಿಗೆ ಮಾತ್ರ ಸಾಧ್ಯ, ಹರಿವಾಯುಗಳ ರಕ್ಷಣೆ ಇದೆಯಲ್ಲ ಅವರಿಗೆ ಮಾತ್ರ ಸಾಧ್ಯ. ಅದು ಉಪಯೋಗ ಮಾಡ್ಕೋಬೇಕಷ್ಟೆ. ಇವತ್ತು ಸಂಸಾರ ಅರಣ್ಯ ಅಂತ ಕರೆದಿದ್ದಾರೆ. ಇಹ ಕಲು ಸಂಸಾರ ಕಾಂತಾರೆ ಟೀಕಾಕೃತ್ತಾದರೂ ತತ್ವೋದ್ಯೋತೆ ಟೀಕೆ ಔತಾರಿಕ ಕೊಡೋದೇ ಹಾಗೆ. ಸಂಸಾರವ ದೊಡ್ಡ ಗೊಂಡಾರಣ್ಯ, ಇವರು ಸಂಚಾರ ಮಾಡ್ತಾ ಇದ್ದೇವೆ. ಯಥಾ ಪ್ರಕಾರ ಒಂದು ಭೂತ ಇದ್ರೆ ಎಷ್ಟು ಭೂತ ಇದೆಯಾ ಲೆಕ್ಕ? ಮನೆಯೊಳಗೆ ಭೂತಗಳು ಇರುತ್ತವೆ ಎಷ್ಟೋ ಸಲ. ತಂದೆ ತಾಯಿಗಳೇ ಇರ್ತಾರೆ, ಏಕಾಚುಪಾಸ ಮಾಡಬೇಡಿ, ಅವರಿಗಿಂತ ಭೂತಗಳು ಬೇಕಾ ನಮಗೆ? ಎಷ್ಟೋ ಜನ ಇರ್ತಾರೆ. ಇವ್ರ ಮಧ್ಯೆ ಹೇಗೆ ನಾವು ಬದುಕಬೇಕು ಅಂತ ಕೇಳಿದ್ರೆ ಉಪಾಯ ಒಂದೇ, ಮಧ್ವಾಚಾರ ಜೊತೆಗಿದ್ರು ಅವ್ರು ಸುರಕ್ಷಿತ ಬದುಕಿದ್ರು. ಮಧ್ವಾಚಾರ್ಯ ಜೊತೆಗಿದ್ರೆ ನಾವು ಬದುಕಿ ಹೋಗ್ತೇವೆ. ಮಧ್ವಾಚಾರ್ಯ ಎಲ್ಲಿದ್ದಾರೆ ಅಂದ್ರೆ, ರೂಪಮನ್ಯದಿವ ಧನ್ಯಮಾತ್ಮನಃ, ಅವರ ಬ್ರಹ್ಮಸೂತ್ರ ಭಾಷ್ಯಾದ ಸರ್ವಮೂಲ ಗ್ರಂಥಗಳೇ ಮಧ್ವಾಚಾರ್ಯ ಪ್ರತಿರೂಪವು. ಯಾರ ಮನೆಯಲ್ಲಿ ಸರ್ವಮೂಲ ಗ್ರಂಥ ಇರುತ್ತೋ ಅಲ್ಲಿ ಕಲಿಪ್ರವೇಶ ಆಗೋದಿಲ್ಲ. ಸರ್ವಮೂಲ ಗ್ರಂಥ ಇಲ್ಲ ಅಂದ್ರೆ ಅವರೇ ಕಲಿಗಳು ಅಂತ, ಮನೆಯಲ್ಲಿರೋದೇ ಕಲಿ ಮಹಾಪುರುಷರು ಅಂತ ಅರ್ಥ. ಅವನು ತೋಳಕ್ಕೆ ಮನಸ್ಸು ಕೊಡೋದಿಲ್ಲ, ಇದು ಭಾರಿ ಸ್ವಾರಸ್ಯ. ಕಲಿ ಎಂಟ್ರ ಆಗ್ಲಿಕ್ಕೆ ಅವಕಾಶ ಕೊಡೋದಿಲ್ಲ, ಅವ್ರು ಬಂದ್ರೆ ತಾನು ಹೋಗ್ಬೇಕಾಗ್ತದಲ್ಲ, ಅದು ಭಾರಿ ವಿಶೇಷ. ಇವತ್ತು ಬೆಳಕು ಬಂದ್ರೆ ಕತ್ತಲೆ ಹೋಗ್ಬೇಕಲ್ಲ, ಇವತ್ತು ಸರ್ವಮೂಲಗಳು ಬಂತು ಅಂದ್ರೆ ಮನೆಯಲ್ಲಿ ದೋಷಗಳು ಹೋಗ್ಬಿಡ್ಬೇಕಾಗತ್ತೆ. ಇದು ಬಹಳ ಜನಕ್ಕೆ ಅರ್ಥ ಮಾಡ್ಕೋಬೇಕು. ತುಂಬಾ ಜನಕ್ಕೆ ಎಷ್ಟು ಮನೆ ಪೇಂಟಿಂಗ್ ಹೊಡಿತಿರ್ತಾರೆ, ಶೋಕೇಸ್ ಮಾಡ್ತಾರೆ, ಏನೇನೋ ಮಾಡ್ತಾರೆ. ಕೆಲವರಂತೂ ಮನೆಗಿಂತ ಡೆಕೋರೇಷನ್ ಹೆಚ್ಚಿಗೆ ಚರ್ಚೆ ಮಾಡಿರ್ತಾರೆ. ಪಾಪ ಗೋಪುರ ದೇವಸ್ಥಾನ ಮಾಡಿದ್ರೆ ಗೋಪುರ ಕಟ್ಟದ ಏನೇನೋ ಮಾಡ್ತಿರ್ತಾರೆ. ಇಷ್ಟು ಸಾವಿರ ಮಾಡಿ ಉಳ್ಕೊಳ್ಳಕ್ಕಾಗೋದಿಲ್ಲ. ಇವತ್ತು ಯಾವಾಗ ಭಾಗವತ ಮನೆಯಲ್ಲಿರುತ್ತೆ, ಭಗವತ್ಪಾದರ ಗ್ರಂಥಗಳು ಮನೆಯಲ್ಲಿರುತ್ತೆ, ಮುಂದೆ ತುಳಸಿ ಇರುತ್ತೆ, ಅಂಥವ್ರು ಬದುಕ್ತಾರೆ. ಹೌದು, ಉಳಿದವ್ರು ಬದುಕೋದಿಲ್ಲ. ನಮ್ಮ ಜನ ಎಷ್ಟು ಸುಲಭದ ಮಾರ್ಗ ಗೊತ್ತಾ, ಇವೆಲ್ಲ ಕೂಡ ಯಾವ್ದು ಕೋಟ್ಯಂತರ ರೂಪಾಯಿ ಖರ್ಚಾಗವಲ್ಲ, ಇವೆಲ್ಲ ಕೂಡ ತೀರಾ ಸಾಮಾನ್ಯ. ಆದ್ರೆ ನಮಗೆ ಗೊತ್ತಿಲ್ಲ, ಇದು ಆಶ್ಚರ್ಯ. ಇವತ್ತು ಮನುಷ್ಯ ಯೋಚನೆ ಮಾಡಬೇಕು, ಸರ್ವಮೂಲ ಇಲ್ಲದ ಮನೆ ಮನೆಯಲ್ಲ ಅಂತ ಹೇಳ್ಕೊಂಡ್ರೆ ಸರಿ. ಅಲ್ಲಿದ್ರೆ ಏನಾಯ್ತು, ಪ್ರಾಣನೇ ಉಳಿಯುತ್ತಲ್ಲ, ಎಷ್ಟು ಮುಖ್ಯ ಅದು. ಮದ್ರಾಸದಲ್ಲಿ ಒಂದ್ಸರಿ ಸೋದೆ ಪ್ರಸಂಗ ಬಂದಿತ್ತು, ಯಾರು ಸರ್ವಮೂಲ ಗ್ರಂಥ ತಗೊಳ್ಳಕ್ಕೆ ಎತ್ತ ಬಂದಿದ್ರು ಪಾಪ. ಆಗ ಒಂದು ಸುದ್ದಿ ಬಂತಂತ, ಅವರಿಗೆ ಅಳತಾ ಕೂತರು ಪಾಪ. ಯಾಕೆ ಎಂತ ಕೇಳಿದೆ, ಹೀಗೆ ನಮ್ಮ ಮಗ ಸೊಸೆ ಎಲ್ಲ ಬಂದಿದ್ದಾರೆ, ಅವರು ಇವ್ರ ದೇಶದಲ್ಲಿರೋರಲ್ಲ, ಬೇರೆ ದೇಶದಲ್ಲಿದ್ದಾರೆ, ಈಗೇನೋ ರಜಕ್ಕಿಂತ ಬಂದಿದ್ರು, ಬೋಟಿಂಗ್ ಅಂತ ಹೋಗಿದ್ರು, ಬೋಟ್ ಮುಳುಗೋಯ್ತಂತೆ ಅಂತ ಹೇಳಿದ್ರು. ಬೋಟ್ ಮಗ ಎಲ್ಲರೂ ಫ್ಯಾಮಿಲಿ ಮುಳುಗೋಯ್ತಂತೆ, ಬಹಳ ದುಃಖ ಆಗ್ತಾ ಇದೆ ಅಂತ ಹೇಳಿದ್ರು. ಅವಾಗ ಕೈಲಿ ಸರ್ವಮೂಲ ತಗೊಳಕ್ ಬಂದಿದ್ದಾರೆ ಪಾಪ. ಅವಾಗ ಹೇಳಿ ಯೋಚನೆ ಮಾಡೋ ಕಾರಣ ಇಲ್ಲ, ಇದು ಪ್ರಾಣದೇವರ ಗ್ರಂಥಗಳಿದು, ಮುಖ್ಯ ಪ್ರಾಣದೇವರು ಇದ್ದಾರೆ ಕೈಯೊಳಗೆ, ಅದು ತಗೊಳಕ್ಕೆ ಅಂತ ಬಂದಿದ್ದೀರಿ, ಏನು ಕೆಟ್ಟದಾಗಲಿಲ್ಲ, ಧೈರ್ಯವಾಗಿರಿ ಅಂತ ಹೇಳೋ ಹೊತ್ತಿಗೆ ಹೋದ್ರು ಮನೆಗೆ ಪಾಪ. ಹೋಗಿ ತಕ್ಷಣ ಫೋನ್ ಮಾಡಿದ್ರು, ಆಚಾರ್ಯ ಎಲ್ಲ ಸುಖವಾಗಿದ್ದಾರೆ, ಬೋಟ್ ಮುಳಿತು, ಯಾರು ಮುಳುಗಿಲ್ಲ ಅಂತ ಹೇಳಿದ್ದಾರೆ. ಎಂಥ ಶಕ್ತಿ ಇದೆ ಸರ್ವಮೂಲ ಗ್ರಂಥಗಳಿಗೆ ನೋಡ್ಬೇಕು. ಅದು ಯೋಗ, ಅದು ಒಂದು ಪ್ರಾಣ ಉಳಿಯುವ ಯೋಗ ಇತ್ತು, ಎಲ್ಲರೂ ಕೂಡಿ ಬರಲಿಕ್ಕೆ ಸಾಧ್ಯ ಇಲ್ಲ. ಅದು ಒಂದು ಅವತ್ತಿನಿಂದ ಹೊಸ ರೀತಿ ಶುರುವಾಗ್ತದೆ ಜೀವನದೊಳಗೆ. ಅಂತೂ ನಮಗೆ ಇವತ್ತು ಸುರಾ ಮೇಲೆ ಬಂತು, ಯಾರು ಬದುಕಿಸ್ತಾ ಲೆಕ್ಕ ಹಾಕಿ ನೋಡಂತೆ. ಯಾವ ಸೈಂಟಿಸ್ಟ್ ಬದುಕೋದಿಲ್ಲ, ಅವನೇ ಹೋಗ್ಬಿಡ್ತಾನ, ಅದ್ರ ಯಾರು ಉಳಿಯಲು ಸಾಧ್ಯ ಇಲ್ಲ. ದೇವರು ಕಾಪಾಡ್ತಾರೆ, ಇದು ನಮ್ಗೆ ಅರ್ಥ ಆಗಬೇಕು. ಇವತ್ತು ಇಂಥ ಸ್ಥಿತಿ ನೋಡಿದಾಗೆಲ್ಲ ದೇವರ ನಂಬಿಕೆ ಜಾಸ್ತಿ ಆಗಬೇಕು ನಮಗೆ ಯಾವಾಗಲೂ ಕೂಡ. ದುರಂತಗಳ ಸರಮಾಲೆಯಲ್ಲಿ ಬದುಕ್ತಾ ಇದ್ದೇವೆ ನಾವು, ನೋಡಿ ಯಾರು ಹೊಡಿತಾರೆ, ಏನೇನೋ ಆಗ್ತಾ ಇದೆ, ಹೊರಗೋದ ಸುರಕ್ಷಿತ ಮನೆ ಬರೋ ಗ್ಯಾರಂಟಿನೇ ಇಲ್ಲ. ನಮಗಾಗ ಸರ್ವಮೂಲ ಗ್ರಂಥಗಳು, ಭಾಗವತಾದಿ ಗ್ರಂಥಗಳು ಕಾಪಾಡುತ್ತವೆ, ಬೇರೆ ಕಾಪಾಡೋದಿಲ್ಲ. ಆಗ ಇನ್ನೊಂದು ಸ್ವಾರಸ್ಯ, ಸ್ವಾಮಿ ನಮಗೆ ಸರ್ವಮೂಲ ಗ್ರಂಥ ಇರಬಹುದು, ಓದ್ಲಿಕ್ಕೆ ಬರೋದಿಲ್ಲ, ನಮಗೆ ತಿಳಿಲಿಕ್ಕೆ ಬರೋದಿಲ್ಲ ಅಂತ ಕೇಳಿದರೆ, ಅವ್ರ ಮಗುವನ್ನ ಏನ್ ಮಾಡಿದ್ದಾರೆ ಗೊತ್ತಾ, ಎತ್ಕೊಂಡು ಹೋಗ್ತಾ ಇದ್ದಾರೆ, ಭಾರಿ ವಿಶೇಷ ಅಂತ. ಎತ್ಕೊಂಡು ಹೋಗ್ತಾ ಇದ್ದಾರೆ ಸರ್ವಮೂಲ ಗ್ರಂಥಗಳನ್ನ, ಎತ್ಕೊಂಡು ಹೋಗ್ಬೇಕಂತೆ. ನಾವು ಎತ್ಕೊಂಡು ಹೋಗ್ತೇವಾ, ಸಾಧ್ಯವಾಗುತ್ತಾ ಅಂತ ಕೇಳಿದರೆ, ಎತ್ಕೊಂಡು ಹೋಗೋದ್ರೆ ಹೃದಯಕ್ಕೆ ಎದೆ ಒತ್ಕೊಂಡು ಹೋಗ್ತಾರಂತೆ. ಅದಕ್ಕೆ ಹೇಳ್ತಾರೆ, ಗ್ರಂಥಗಳು ಹೃದಯಕ್ಕೆ ಮುಟ್ಟಬೇಕು, ಆ ರೀತಿ ಓದಬೇಕು ನಾವು, ಹೃದಯಕ್ಕೆ ಮುಟ್ಟಬೇಕು. ಬ್ರಹ್ಮಸೂತ್ರ ಭಾಷ್ಯ ಕಷ್ಟ, ಅನುವ್ಯಾಖ್ಯಾನ ಕಷ್ಟ, ಬಿಟ್ಟುಬಿಡಿ. ಚಿಕ್ಕ ಮಗು ಮಧ್ವಾಚಾರ್ಯ ಭಾರಿ ವಿಶೇಷ ಅಂದ್ರೆ, ಚಿಕ್ಕ ಗ್ರಂಥ ಓದಿ ಅಂತ ಅರ್ಥ. ದೊಡ್ಡ ಗ್ರಂಥ ಓದಲಿಕ್ಕಾಗೋದಿಲ್ಲ, ಅದಲ್ಲ ಚಿಕ್ಕ ಗ್ರಂಥ ಓದಿ, ದ್ವಾದಶ ಸ್ತೋತ್ರ ಓದಿ, ಸದಾಚಾರ ಸ್ತುತಿ ಓದಿ, ಕೃಷ್ಣಾಮೃತ ಮಹಾರ್ಣವ ಓದಿ, ಬಿಡಿ ನಖಸ್ತುತಿ ಓದಿ. ಎರಡೇ ಶ್ಲೋಕದ ನಖಸ್ತುತಿ ಇದೆಯಲ್ಲ, ಯಾಕೆ ಓದಬಾರದು ಅದನ್ನ? ಚಿಕ್ಕ ಮಧ್ವರು, ಅವರು ಒಂದು ಅಕ್ಷರ ಸಾಕು ಕಾಪಾಡ್ಲಿಕ್ಕೆ, ಒಂದು ಅಕ್ಷರ ಸಾಕು. ಮಧ್ವಾನ ಹೆಸರು ಆನಂದ ತೀರ್ಥರೆಂಬ ಅರ್ಥಿಯತ ಸರುಳ್ಳ ಗುರುಮಧ್ವ ಮುನಿರಾಯ. ನಮ್ಮ ಜನಕ್ಕೆ ಏನು ತಿಳುವಳಿಕೆ ಇಲ್ಲ, ಓದಿಸ್ತಾರೆ, ಕೆಲಸ ಕೊಡ್ತಾರೆ, ಮಕ್ಕಳು ಸುಖವಾಗಿರ್ತಾರೆ ಅಂತ ತಿಳ್ಕೊತಾರೆ, ಸಾಧ್ಯ ಇಲ್ಲ. ಅವರಿಗೆ ಒಳಗಿನ ರಕ್ಷಣೆ ಬೇಕು, ಇವತ್ತಿನ ದಿವಸ ಹೊರಗಿನ ರಕ್ಷಣೆಯಿಂದ ಬದುಕಲಿಕ್ಕಾಗೋದಿಲ್ಲ, ಒಳಗಿನ ರಕ್ಷಣೆ ಬೇಕು. ಅದು ಸುಖವಾಗಿ ಬದುಕೋದಾಗ್ಲೇನೆ. ಹಿಂದೆ ಒಮ್ಮೆ ಹೇಳಿದ್ದೆ, ಒಮ್ಮೆ ಹೈದರಾಬಾದ್ನಲ್ಲಿ ಯಾರೋ ಒಬ್ಬ ಮಗುವನ್ನು ಯಾರೋ ಕಿಡ್ನಾಪ್ ಮಾಡಿಬಿಟ್ರು, 15-16 ವರ್ಷದ ಹುಡುಗ ಕಿಡ್ನಾಪ್ ಮಾಡಿದ್ದಾರೆ, ಎಷ್ಟು ಹುಡುಕರು ಸಿಗ್ತಾ ಇಲ್ಲ. ಅದು ಭಾರಿ ಟಾಪ್ ಲೆವೆಲ್ ಹುಡುಕಿದ್ದಾರೆ ಅವರು, ಅವರಿಗೆ DGP ಆಫ್ ಆಂಧ್ರಪ್ರದೇಶ್ ಬಹಳ ಕ್ಲೋಸ್ ಫ್ರೆಂಡ್ ಅವರಿಗೆ, ಅವರು ಹುಡುಕಿದ್ದಾರೆ, ಎಲ್ಲೆಲ್ಲೂ ಸಿಗ್ತಾ ಇಲ್ಲ ನಡಿ ಅಂತೇಳಿ. 15-20 ಆಗೋಗ್ಬಿಟ್ಟಿದೆ, ಸಿಗ್ತಾನೆ ಇಲ್ಲ. ನಿಜವಾಗ್ಲೂ ಆಗಿರೋದೇನಂದ್ರೆ ಹುಡುಗರನ್ನ ಬಾಂಬೆಗೆ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಬೊಂಬಾಯಿಗೆ. ಅಲ್ಲಿ ಒಂದು ದೊಡ್ಡ ಗ್ಯಾಂಗ್ ಇದೆ, ಇವತ್ತು ಅಂಥವರೇ ಜಾಸ್ತಿ ಇದ್ದಾರೆ. ಎತ್ಕೊಂಡು ಹೋಗ್ಬಿಟ್ಟು ಏನ್ ಮಾಡ್ತಾರೆ ಅಂತ ಗೊತ್ತೇನು, ಮಕ್ಕಳನ್ನ ಸಣ್ಣ ಕೈಕಾಲು ಮುರಿದು ಬಿಡ್ತಾರಂತೆ, ಒಂದು ಭಿಕ್ಷೆಗಂತ ಕೂಡಿಸ್ಬಿಡ್ತಾರಂತೆ. ಮುಗಿದು ಅಲ್ಲಿ ಹೇಗೋ ಹೋಗಲ್ಲ, ಕೈಕಾಲು ಮುರಿದ ಮೇಲೆ ಅವರು ಕೂತಿರ್ತಾರೆ, ಸಾಯಂಕಾಲ ಭಿಕ್ಷೆ ಆಗ್ತಾರೆ ಜನಗಳು. ಸಾಯಂಕಾಲ ಬರೋದು ಹಂಗ ಎಡ್ಬೇಡ, ನಾಯಿ ಹೋದ ಬೆಡ್ ಹೋಗಿ ಎಲ್ಲ ಒಯ್ದು ಬಿಡೋದು, ದುಡ್ಡೆಲ್ಲ ಒಯ್ದು ಬಿಡೋದು. ಹೇಗೆ ಸಂಪಾದನೆ, ಎಂತ ವಿಚಿತ್ರ ವಿಕೃತ ಮಾರ್ಗ ಹುಡುಕ್ತಾ ಇದ್ದಾರೆ ಗೊತ್ತಾ ಜನ. ನಾವು ಎಲ್ಲೋ ಒಂದ್ ಕಡೆ ಕೂತ್ಕೊಂಡ್ರೆ ಗೊತ್ತಾಗೋದಿಲ್ಲ, ಜಗತ್ತು ಭಾರಿ ವಿಚಿತ್ರ ಸ್ಥಿತಿಯಲ್ಲಿದೆ ಇವತ್ತು. ಹೀಗೆ ಮಾಡ್ತಾ ಇದ್ರಂತೆ, ಅವನು 15 ದಿವಸ ಆಗೋಗ್ಬಿಟ್ಟಿದೆ. ಆಮೇಲೆ ತೀರ್ಮಾನ ಮಾಡಿದ್ದಾರೆ, ಅವನು ಇವ್ರ ಮಾತು ಕೇಳ್ತಾ ಇಲ್ಲ, ಕೊನೆಗೆ ಕೈಕಾಲು ಮುರಿಬೇಕು ನಾಳೆ ಅಂತ ತೀರ್ಮಾನ ಮಾಡಿಬಿಟ್ಟಿದ್ದ. ಇವನು ಕೈಕಾಲು ಮುರಿಬೇಕು, ಭಿಕ್ಷೆ ಕೂಡಿಸ್ಬೇಕು. ಎಲ್ಲ ಮಾತಾಡ್ಕೊತಾ ಇದ್ದಾರೆ ರಾತ್ರಿ. ಅವನಿಗೆ ಭಾರಿ ಸಂಕಟ ಆಗಿದೆ, ಮುಂದೆ ಏನು ತನ್ನ ಗತಿ ಮುಗಿತು ಅಂತ ಅನ್ಕೊಂಡ್ಬಿಟ್ಟಿದ್ದಾನೆ. ಏನು ಪುಣ್ಯ ನೋಡಿ, ಒಂದು ಪಾಂಚಸ್ಮಾನ್ ಶ್ಲೋಕ ಜ್ಞಾಪಕ ಆಗಿದೆ ಅವರಿಗೆ. ಪಾಂಚಸ್ಮಾನ್ ಪುರುಹೂತವ ನರಸಿಂಹದೇವರು ಸೋತ ಹೇಳ್ತಾ ಕೂತ್ಬಿಟ್ಟಿದ್ದಾರೆ. ಅವನು ಪುಣ್ಯ, ಅವರ ತಾತ ಭಾರಿ ವಿದ್ವಾಂಸರು, ಅವ್ರು ಹೇಳ್ಕೊಟ್ಟಿದ್ದಾರೆ, ಚಿಕ್ಕ ವಯಸ್ಸಿನ ಹೇಳ್ಕೊಟ್ಟಿದ್ದಾರೆ ಅವನಿ ಪಂಚಾಸು ನರಸಿಂಹ ಸ್ತೋತ್ರ. ಅದು ಜ್ಞಾಪಕ ಬರ್ಬೇಕು ಆ ಕಾಲಕ್ಕೆ. ಅದು ಹೇಳಿದ್ದು ಹೇಳಿ ಎರಡನೇ ಶ್ಲೋಕ ಜಾಸ್ತಿ ಇಲ್ಲ. ಅವರು ಒಂದು ಪಾಂಚಸ್ಮಾನ್ ಪುರುಹೂತವರು ಹೇಳ್ಕೊಂಡ ಕೂತಿದ್ದಾರೆ, ಬೆಳಗಾಗಿದೆ, ಅವ್ರ ಕಿವಿ ಬಿದ್ದಿದೆ. ಅದು ಹೇಗೆ ಪ್ರೇರೇಪಣೆ ಆಗಿದೆ ಅಂದ್ರೆ, ಯಾಕೋ ಇವು ನಮಗೆ ಪ್ರಯೋಜನ ಇಲ್ಲ ಅಂತ ಅನಿಸ್ತಾ ಇದೆ. ಇವನ್ನ ಇಟ್ಕೊಂಡು ಏನ್ ಮಾಡೋದು, ಸುಮ್ಮನೆ ನಮಗೇನು ಉಪಯೋಗ ಕಾಣೋದಿಲ್ಲ, ಇವನ್ನ ಬಿಟ್ಟು ಬಿಡೋಣ ಅಂತ ತೀರ್ಮಾನ ಮಾಡಿದ್ರಂತೆ. ಹೇಗೆ ಬುದ್ಧಿ ಪ್ರೇರಕ ಇವರಲ್ಲ, ದೇವರ ತಾನೇ ಬುದ್ಧಿ ಪ್ರೇರಕ. ಧಿಯೋ ಯೋನಃ ಪ್ರಚೋದಯ, ಇವನ್ನ ಬಿಟ್ಟು ಬಿಡೋಣ ಅನಿಸ್ಬಿಟ್ಟಿದೆ. ಸುಮ್ಮನೆ ಬಿಡಬಾರದೆ, ಸುಮ್ಮನೆ ಇಲ್ಲಿ ಬಿಟ್ಟರೆ ಏನ್ ಪ್ರಯೋಜನ, ಹೈದರಾಬಾದಿಗೆ ಹೋಗ್ಬಿಡ್ಬೇಕು ಅಂತ ಬಿಟ್ರಂತೆ. ತವ ಸೀದ ಮನೆ ಹತ್ರ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಎಂತ ಆಶ್ಚರ್ಯ, ಎರಡು ಶ್ಲೋಕ ಅವನ ಜೀವನ ಕಾಪಾಡಿಬಿಟ್ಟಿದೆ. ಲೆಕ್ಕ ಹಾಕಬೇಕು. ಈಗ ಅರ್ಥ ಆಗಲಿಲ್ಲ, ಮಧ್ವಾಭಿರಕ್ಷಿತ ಹೇಳಿಲ್ಲ. ಇವತ್ತು ಮಕ್ಕಳಿಗೆ ವಾಯುಸ್ಥಿತಿ ಹೇಳ್ಕೊಡಿ ಕೊನೆ ಪಕ್ಷ, ನಖಸ್ಥಿತಿ ಹೇಳ್ಕೊಡಿ, ನಾಳೆ ಬದುಕ್ತಾರವರು, ನಾಳೆ ಅವರ ಶಾಪ ಹಾಕಾಗಬಾರದು. ಕೊನೆಗೆ ನಮ್ಮ ಅಪ್ಪ ಅಮ್ಮ ಹಾಳು ಮಾಡಿಬಿಟ್ರೆ ನಮ್ಮ ಅನ್ನೋದಾಗಬಾರದು. ನೀವು ಕೊಟ್ಟ ಕೋಟಿ ಕೋಟಿ ರೂಪಾಯಿ ಅವರನ್ನು ಕಾಪಾಡೋದಿಲ್ಲ, ಪ್ರಾಣದೇವರು ಕಾಪಾಡ್ತಾ ಇರೋದು, ಬೇರೆಯವರು ಕಾಪಾಡೋದಿಲ್ಲ. ಎಷ್ಟು ಸುಲಭ, ಏನ್ ಕಷ್ಟ ಇದೆ ಅದರೊಳಗೆ ಯೋಚನೆ ಮಾಡಿ. ಉಪನಯ ಒಂದು ದಿವಸಕ್ಕೆ ಚಿಕ್ಕ ಮಕ್ಕಳಿಗಂತೂ ಒಂದು ಗಂಟೆಯೊಳಗೆ ಕಲಿತರಬೇಕಾದ್ರೆ ಹೇಳ್ಕೊಡೋರಿಲ್ಲ. ಇದು ಪದಿತಿಯಾಗಿರೋದು, ಅದ್ರ ಮಹತ್ವ ಗೊತ್ತಿಲ್ಲ ಜನಗಳಿಗೆ. ಮಧ್ವಾಚಾರ್ಯ ಎಂಥ ಗುರುಗಳು ಅಂದ್ರೆ, ಬರೀ ಜ್ಞಾನ ಕೊಟ್ಟಿಲ್ಲ, ನಮಗೆಲ್ಲ ವಿಧವಾದ ರಕ್ಷಣೆ ವ್ಯವಸ್ಥೆ ಮಾಡಿದ್ದಾರೆ. ಆಚಾರ್ಯ ಸಣ್ಣ ಪುಟ್ಟ ತಂದೆ ತಾಯಿಗಳೇ ಮಕ್ಕಳ ಭವಿಷ್ಯ ನೋಡ್ತಾರೆ. ಮಾತರಮೇ ಮಾತರಿಷ್ಯನ್ ಪಿತರ ತರಗುರು ಭ್ರಾತರಿಷ್ಟಾಪ್ತ ಬಂಧೋ, ಇಂಥ ಆಚಾರ್ಯರು ತಮ್ಮ ಶಿಷ್ಯರನ್ನ ಯಾವುದಕ್ಕೂ ಕೂಡ ಇನ್ನೊಬ್ಬರನ್ನು ಕೈ ಚಾಚಿ ಬರ್ತಾ ಮಾಡಿದ್ದಾರೆ. ನಮಗದು ಗೊತ್ತಿಲ್ಲ, ಆದ್ದರಿಂದ ಕಂಡವ್ರ ಮುಂದೆ ಕೈ ಚಾಚ್ತಾ ಇದ್ದೇವೆ ಅಷ್ಟೇ. ಕ್ಷೋಣಿಪತಿ ಸುತ ನೆನೆಸಿ ಕೈ ದುಗ್ಗಾಣಿಗೊಟ್ಟುವ ತೆರದಿ. ಆಚಾರ್ಯರ ಮಹಿಮೆ ಬಹಳ ಅದ್ಭುತವಾದದ್ದು, ನಮ್ಮ ಜನಕ್ಕೆ ಗೊತ್ತಿಲ್ಲವಾದ ಭಾರಿ ದೊಡ್ಡ ದುರಂತ. ದಿನನಿತ್ಯ ಯೋಚನೆ ಮಾಡಬೇಕು. ಮಕ್ಕಳಿಗೆ ಗಂಡಸರಿಗಾದರೆ ವಾಯುಸ್ಥಿತಿ ಹೇಳಿಕೊಡಿ, ಹೆಂಗಸರಿಗಾದರೆ ಮಧ್ವನಾಮ ಹೇಳಿಕೊಡಿ. ಅವರ ಜೀವನ ಅತ್ಯಂತ ಸಾರ್ಥಕವಾಗ್ತದೆ. ಅವರು ಇವತ್ತಂತೂ ಎಷ್ಟು ಕೆಡ್ತಾನೆ ಮನುಷ್ಯ ಅಂದರೆ, ಹೊರಗೆ ಕೆಡ್ತಾನೆ, ಒಳಗೆ ಕೆಡದೆ ಮನಸ್ಸೇ ಕೆಟ್ಟ ಹೋಗುತ್ತೋ. ಎಲ್ಲೆಲ್ಲೋ ಓದ್ತಾನೆ, ಎಲ್ಲೆಲ್ಲೋ ತಿಂತಾನೆ, ಹೇಗೆ ಮನಸ್ಸು ಸರಿ ಇರಬೇಕು ಲೆಕ್ಕ ಹಾಕಿ. ಆಲ್ ಪ್ರೂಫ್ ಆಗಬೇಕು ಅಂತಿದ್ರೆ ಮಧ್ವಾಚಾರ್ಯರನ್ನು ನಂಬಬೇಕು. ಅವರು ನಂಬಿದ ಕಥೆ ಇದು, ಒಂದು ಮಧ್ವ ವಿಜಯ ಕೇಳೋದು ಅಂತ ಹೇಳಿದರೆ ಅದು ನಮ್ಮ ಜೀವನಕ್ಕೆ ಹೊಸ ರಾತ್ರಿ, ನವರಾತ್ರಿ, ಹೊಸ ಜ್ಞಾನವನ್ನು ಕೊಡ್ತಕ್ಕಂಥ ಉತ್ಸವ ಅನ್ನೋದನ್ನು ಮರಿಬಾರದು. ಅಲ್ಲಿಂದ ಅವರು ಹೊರಟ್ರಂತೆ, ನೆನೆಸ್ತಾ ಇದ್ದಾರೆ ಆಚಾರ್ಯ ಮಹಿಮೆ. ಮೂರು ತಿಂಗಳಿಗೆ ಕೃಷ್ಣ ಎಷ್ಟು ಮಹಿಮೆ ತೋರಿಸಿದ್ದಾಗಲೇನೆ, ಪೂತನಿಯನ್ನ ಕೊಂದು ಹಾಕಿದ್ದ, ತೃಣಾವರ್ತ ತೃಣೀಕರ್ತ ಮಾಡಿದ್ದ, ಶಕಟಾಸುರ ಭಂಜನ ಆಗಿದ್ದ, ಆಚಾರ ಹಾಗೆ ಮಾಡ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾರೆ, ವಾಸುದೇವ ಸತ್ಕಲಾ ಅಭಿರನಂದ ತಂಜನ, ಕೃಷ್ಣನ ಲೀಲೆಗಳನ್ನ ನೋಡಿದವರಿಗೇನು ಆನಂದವಾಗ್ತಾ ಇತ್ತು, ಬಾಲ ಮಧ್ವರ ಲೀಲೆಗಳಿಂದ ಅಷ್ಟು ಆನಂದವಾಗ್ತಾ ಇತ್ತು ಜಗತ್ತಿಗೆ ಅಂತ ಮುಂದೆ ಮಾತಾಡ್ತಾರೆ. ಹಾಗೆ ನಡೀತಾ ಇದೆ. ಅವರು ಮನೆ ಸೇರಿದರು. ಮಗುವಿನ ಮಹಿಮೆಯ ಬಗ್ಗೆ ಶ್ರದ್ಧೆ ಜಾಸ್ತಿ ಆಗ್ಲಿಕ್ಕೆ ಶುರುವಾಯಿತು. ಈ ಮಗು ಸಾಮಾನ್ಯ ಮಗುವಲ್ಲ ಅಂತ ಗೊತ್ತಾಗ್ತಾ ಇದೆ. ಆಗ್ಲೇನೆ ಹುಟ್ಟಿದ ರೀತಿ ಆಗಿತ್ತು, ಬೆಳೆದ ರೀತಿ ಆಗಿತ್ತು, ಒಂದೊಂದು ಹಾಗೇನೆ. ಮತ್ತೊಂದು ದಿವಸ ತಾಯಿ ಎಲ್ಲೋ ಕೆಲಸಕ್ಕೆ ಹೋಗಬೇಕಾಗಿದೆ. ಮನೆಯವರು ಅಲ್ಲೆಲ್ಲ ಮೊದಲು ಬಡವರಾಗಿದ್ದು ಒಂದು ಕಾರಣ, ಇನ್ನೊಂದು ಕಾರಣ ಪರಸ್ಪರ ಸಹಾಯ ಮಾಡೋ ಬುದ್ಧಿ ಇನ್ನೊಂದು ಕಾರಣ. ಹಿಂದಿನ ಕಾಲಕ್ಕೆ ಆ ಥರ ಇತ್ತು, ಆಮೇಲೆ ಇನ್ನಿಡ್ತೇವೆ ಸಂಡಿಗೆ ಇಡ್ತೇವೆ ಅಂತ ಒಂದು ಕಡಿಸಿರೋದು ಎಲ್ಲರೂ ಕೂಡ ಅವಲಕ್ಕಿ ಕೊಡ್ತೇವೆ ಅಂತ ಹೋಗೋದು. ಇವತ್ತು ಯಾರು ಟಿವಿ ನೋಡ್ತಾರೆ, ಬಿಡುವೆ ಇರೋದಿಲ್ಲ ಪಾಪ, ಯಾರು ಹೋಗೋ ಸ್ಥಿತಿಯಲ್ಲೇ ಇರೋದಿಲ್ಲ. ಆದ್ದರಿಂದ ಹಿಂದಿನ ಕಾಲಕ್ಕೆ ಆ ಥರ ಒಂದು ಹೆಲ್ಪಿಂಗ್ ನೇಚರ್ ಇರ್ತಿತ್ತು ಬಹಳ. ಊರಲ್ಲೇನು ಮನೆ ಯಾರನ್ನ ಮದುವೆ ಆದ್ರೆ ಊರಿನ ಜನರಲ್ಲೇ ಸೇರಿಬಿಡೋದು ಮನೆ ಸಹಾಯ ಮಾಡಲಿಕ್ಕೋಸ್ಕರ. ಇವತ್ತು ಕೆಡಿಸ್ಲಕ್ಕೆ ಬೇಕಾದ್ರೆ ಟ್ರೈ ಮಾಡ್ತಾರೆ, ಸಹಾಯ ಮಾಡೋ ಬುದ್ಧಿ ಇಲ್ಲ ಜನಗಳಿಗೆ. ಆ ಕಾಲನೇ ಬದಲಾಗ್ತಾ ಇದೆ ಒಂಥರ, ಹಿಂದಿನ ಪದ್ಧತಿ ಇಲ್ಲ. ಆ ತಕ್ಷಣ ಹೊರಟ್ಲಂತೆ ಪಾಪ ಪುಣ್ಯಾತ್ಮಳು, ಹೋಗಿ ಕೆಲಸ ಮಾಡ್ತಾ ಇದ್ದಾಳೆ. ಹೋದಕ್ಕಿಂತ ಮುಂಚೆ ಚಿಕ್ಕ ಮಗು ಅಂತ ಹೇಳಿ, ಸ್ತನ್ನೇನ ಬಾಲು ಮನುತೋಷ್ಯ ಮುಹುಸ್ವಧಾಮ್ನಃ ಮಾತಾ ಕದಾಚನ ಯಯೌ ವಿರಹ ಸಹಾಪಿ. ಮಗುವನ್ನು ಬಿಟ್ಟಿರೋದು ಮನಸ್ಸಿಲ್ಲ ಆಚಾರ್ಯ, ಅಂತಹ ಮಗುವನ್ನು ಬಿಟ್ಟಿರ್ಲಿಕ್ಕೆ ಯಾವ ತಾಯಿ ಮನಸ್ಸು ಬರುತ್ತೆ, ನಿರ್ವಾಹ ಇಲ್ಲ ಪಾಪ ಅಂತ ಪರಕೃತ್ಯ ಸಕ್ತಾಂ ಹೊರಟರು. ಪಾಪ ಮಗು ಹಾಲು ಕೊಟ್ಟು ವ್ಯವಸ್ಥೆ ಮಾಡಿ ಹೊರಟಿದ್ದಾರೆ. ಅಲ್ಲಿ ಹೋಗಿದ್ದಾರೆ, ಅನೇಕ ಸಹಜವಾಗಿನೇ ಬರೋದು ತಡ ಆಗಿದೆ. ಈ ಕಡೆ ಮಗು ಏನಾಗಿದೆ, ತಾಯಿ ಆ ಕಡೆ ಹೋಲ್ ಅಳಕ್ ಶುರು ಮಾಡಿದೆ ಮಗು. ಮಧ್ವಾಚಾರ ಆನಂದ ತೀರ್ಥ ಅಳುತ್ತಾರೆ ಅಂತ ಹೇಳಿದರೆ, ರಾಮದೇವರು ಸೀತೆಯನ್ನು ಕಳ್ಕೊಂಡು ಹತ್ತಿರ ಅಂತಾರಲ್ಲ ಹಾಗೆ ಅಷ್ಟೇನೆ. ಸೀತೆಯನ್ನು ಕಳ್ಕೊಂಡು ಇಲ್ಲ ಹತ್ತು ಇಲ್ಲ ನಾಟಕ, ಇದೊಂದು ನಾಟಕ ಅಷ್ಟೇನೆ. ಯೋರಾಗ ಅಳಕ್ ಶುರು ಮಾಡ್ತಾ ಇದ್ದಾರೆ. ಪಾಪ ಮಗುನ್ ನೋಡ್ಕೊಳ್ಳಕ್ಕೆ ಮಗಳಿದ್ದಲ್ಲ ದೊಡ್ಡ ಮಗಳು, ಪಾಪ ಅವ್ರ ಕೈಯಲ್ಲಿ ಒಪ್ಸೋಗಿದ್ದಾರೆ. ಅವಳು ಚಿಕ್ಕವಳೆ, ಯಾಕೆಂದ್ರೆ ಮದುವೆ ಆಗಿದ್ದಿಲ್ಲ ಅವಳಿಗೆ. ಹಿಂದಿನ ಕಾಲ ಮದುವೆ ಆಗಿದ್ದಿಲ್ಲ, ಎಂಟು ದಾಟಿದ್ದಿಲ್ಲ ಅಂತ ಅರ್ಥ ಹಿಂದಿನ ಕಾಲಕ್ಕೆ. ಅಷ್ಟವರ್ಷ ಭವಿತ್ ಕನ್ಯಾ ಅಂತಿರೋದ್ರಿಂದ ಚಿಕ್ಕ ಮಗು ಅವಳು. ಇದು ಚಿಕ್ಕ ಕೂಸು, ತಿಂಗಳು ಕೂಸಿದ್ದು, ವರ್ಷದ ಒಂದು ಏಳೆಂಟು ವರ್ಷದ ಮಗಳು ಅವಳು. ಪಾಪ ನೋಡಿದ್ದಾಳೆ, ಅವಳು ಗಾಬರಿ, ಮಗುವನ್ನು ಸಮಾಧಾನ ಮಾಡಬೇಕಲ್ಲ ಅಂತ ಯೋಚನೆ. ಏನೇನೋ ಮಾಡ್ತಾಳೆ, ಸಮಾಧಾನ ಆಗ್ತಾನೆ ಇಲ್ಲ. ಎಷ್ಟೆಷ್ಟೋ ಪ್ರಯತ್ನ ಪಟ್ಲು, ನಿಜವಾಗ್ಲೂ ಕೂಡ ಅವಳ ಕೈಯಲ್ಲಿ ಆಗ್ತಿತ್ತು ಪಾಪ. ನಿಜವಾಗ್ಲೂ ಇರತ್ತಿದ್ದ ಸಮಾಧಾನ ಮಾಡ್ತಿದ್ಲು. ನಿಜವಾಗ್ಲೂ ಅವಳ ಮೋಗ ಅಲ್ವಲ್ಲ ಇದು, ಶಾಸ್ತ್ರ ಹೇಳುತ್ತದೆ ಮಲಗಿದವ್ರು ನೆಬಸ್ಬೋದಂತೆ, ಮಲಗಿದ ಮಾಡೋರು ನೆಬಸಕ್ಕಾಗೋದಿಲ್ಲ. ಅಳೋರ್ನ
ಸಮಾಧಾನ ಮಾಡಬಹುದು, ಅರ್ಥ ಮಾಡೋರು ಏನು ಸಮಾಧಾನ ಮಾಡೋದು? ಅವ್ರ ಉದ್ದೇಶ ಇದ್ದಿದ್ದೆ ಅಳಬೇಕು, ಆ ಹೊಸ ಪ್ರಸಂಗ ತೋರಿಸ್ಬೇಕು ಅಂತಿತ್ತಂತ. ಅಳ ಕೈಲಿ ಆಗಲೇ ಇಲ್ಲ. ಕೊನೆಗೆ ಒಂದು ಯೋಚನೆ, ಏನಾದ್ರೂ ತಿನ್ನಿಸಿದ್ರೆ ಸರಿ ಹೋಗುತ್ತೆ ಅಂತ ಯೋಚನೆ ಮಾಡುತ್ತಾಳೆ. ಆ ಮನೆ ನೋಡಿ ಹೇಗಿದೆ ಪರಿಸ್ಥಿತಿ, ಸುಧಾಮನ ಮನೆ ಸುಧಾಮನ ಮನೆ ಇದ್ದಾಗಿದ್ದಾರೆ ಪಾಪ. ಆಮೇಲೆ ಸುಧಾಮ ಅದು ಬೇರೆ ಮಾತು, ಹೊರಗೆ ಮಾತ್ರ ಹಾಗಿದ್ದಾರೆ, ಏನೂ ಇಲ್ಲ ಮನೆ ತಿನ್ನಕ್ಕಿಲ್ಲ ನೋಡಿಲ್ಲಂತೆ. ಮನೆಯಲ್ಲಿ ಎತ್ತಿತ್ತಲ್ಲ, ಎತ್ತಿ ತಿನ್ನಿಸ್ಬೇಕೆ ಅಂತ ಹುರುಳಿ ನೆನೆ ಹಾಕಿದ್ರಂತೆ ಪಾಪ. ನೆನೆ ಹಾಕಿ ಸುರುಳಿದ್ರೆ ತಿನ್ನಿಸೋ ಶುರು ಮಾಡಿಲ್ಲಂತೆ. ಅದು ತಿನಿಸಿ ತಿನಿಸಿದ್ದು ಇಡೀ ತರಿಸಿ ಎತ್ತು ತಿಂಬಷ್ಟು ಪೂರ್ತಿ ತಿನಿಸಿಬಿಟ್ಲು, ಮೂದಾಯ್ತು ತಿಂದಾಯ್ತು. ಆಮೇಲೆ ಅವಳೂ ಹೋಯ್ತಲ್ಲಿ ಯಥಾ ಪ್ರಕಾರ, ಅದ್ರ ಉದ್ದೇಶದೇ ತಿನ್ನಬೇಕು ಅಂತೇಳಿ ಅದಿಷ್ಟು ತಿಂದಾಯ್ತಂತೆ, ತಿನಿಸಿಲ್ಲಂತೆ. ಹುರುಳಿ ಹೇಳ್ತಾರೆ, ಜೀವನಾಂಚ ದುಸ್ಸಹಮಿದಂ ಶಿಶುನೋಪಭುಕ್ತಂ. ಅದನ್ನ ತಳ್ಳರು ಹುರುಳಿ ಅಂದ್ರೆ ಭಾರಿ ಹೀಟ್, ಅದು ಒಂದು ಡೈಜೆಸ್ಟ್ ಮಾಡ್ಕೊಳ್ಳೋದು ಭಾರಿ ಕಷ್ಟ. ಅದನ್ನ ಇಡೀ ಒಂದು ಹಸು ತಿನ್ನಿಸ್ತು, ಎತ್ತು ತಿನ್ನಿಸ್ತು, ತಿನ್ನಬೇಕು, ಎಷ್ಟು ತಿಂದಿರಬಹುದು? ಅಷ್ಟೊತ್ತಿಗೆ ಮಗು ಸಮಾಧಾನ ಆಗಿಬಿಡುತ್ತೆ ಈ ಕಡೆಗೆ. ಅಲ್ಲಿಂದ ತಾಯಿ ಯೋಚನೆ ಮಾಡ್ತಾಳೆ, ಆಮೇಲೆ ಜ್ಞಾಪಕ ಆಯ್ತು, ಯೋ ಎಂತ ಕೆಲಸ ಮಾಡಿದೆ, ಚಿಕ್ಕ ಮಗುವನ್ನು ಬಿಟ್ಟು ಚಿಕ್ಕ ಹುಡುಗಿಗಳವರೆಗೆ ಕೊಟ್ಟು ಬಂದಿದ್ದೇನೆ, ಮಗು ಹಸಿವಾಗಿರುತ್ತೆ ಪಾಪ. ನೂನಂ ಪಿಪಾಸು ರತಿರೋದಿತಿ ಹಂತ ಬಾಲಃ, ಬಹಳ ಅರ್ಥ ಇರಬೇಕು ಮಗು ಅಂತ ಹೇಳಿ, ಧಿಂಗ್ಮಾಂ ದಯಾ ವಿರಹಿತಾಂ ಪರಕೃತ್ಯ ಸಕ್ತಾಂ. ಇನ್ನೊಬ್ಬರು ಕೆಲಸ ಮಾಡೋ ಗಲಾಟಿಯೊಳಗೆ ನನ್ನ ಕೆಲಸನೇ ಮರ್ತು ಬಿಟ್ಟೆಲ್ಲ ನಾನೀಗ. ಪರಕೃತ್ಯ ಸಕ್ತಾಂ, ಪರಧರ್ಮ ಅಂಬುದು ಅತ್ಯಂತ ಅಪಾಯಕರ. ಶ್ರೇಯಾಂಶ ಧರ್ಮೋ ವಿಗುಣ ಪರಧರ್ಮಾತ್ ಸನುಷ್ಠಿತಾತ್. ಇನ್ನೊಬ್ರ ಕೆಲಸಕ್ಕೋಸ್ಕರ ನನ್ನ ಮಗುವನ್ನೇ ಮರ್ತೆ ಅಂತ ಓಡ್ಕೊತ ಬಂದಂತೆ ಮನೆಯ ಪಾಪ. ಮಗು ಅಳತಾ ಇರುತ್ತೆ ಪಾಪ, ಅಯ್ಯೋ ಏನಾಗಿದೆಯೋ ಏನೋ, ಎಷ್ಟು ಕಷ್ಟಪಡ್ತಿದ್ಯೋ ಅಂತ ಓಡ್ಕೊತ ಬಂದ್ರೆ, ಪೂರ್ಣೋದರಂ ಶಿಶುಮ ವೈಕ್ಷತ ವಿಪ್ರಪತ್ನಿ. ಮಗು ಫಸ್ಟ್ ಕ್ಲಾಸ್ ಆಗಿ ಆಡ್ತಾ ಇದೆ, ಆನಂದ ತೀರ್ಥ ಆನಂದವಾಗಿ ಆಡ್ತಾ ಇದೆ, ಹೊಟ್ಟೆ ನೋಡ್ತಾಳೆ ಪಾಪ, ಪೂರ್ಣೋದರಂ ಹೊಟ್ಟೆ ತುಂಬ ಹೋಗ್ಬಿಟ್ಟಿದೆ ನಡಿ ಅಂತೇಳಿ. ಆಶ್ಚರ್ಯವಾಯ್ತು, ಆಕೆ ಬೇರೆ ಸ್ಥಿತಿ ಆಗಿದೆ ಅಂತ ತಿಂದಿರ್ತ ಮಗು ಸುಮ್ಮನೆ ಆಗಿಬಿಡ್ತಿದ್ರು ಪಾಪ. ಆಕೆ ಗೊತ್ತು ಮನೆಯಲ್ಲಿ ಏನೂ ಇಲ್ಲ ತಿನ್ನಕ್ಕಿಲ್ಲ, ಹೇಗೆ ಹೊಟ್ಟೆ ತುಂಬಿದೆ. ಇನ್ನೂ ಅದು ಹಾಲು ಕುಡಿಯೋ ಕೂಸೋದು ಒಂದು, ಇದು ಬೇರೆ ಹೇಗೆ ತಿಂತು ಹೊಟ್ಟೆ ಹೀಗಿದೆಯಲ್ಲ ಅಂತ ಯೋಚನೆ ಮಾಡಿ ಎಲ್ಲ ಕೇಳಿದಂತೆ ಮಗು. ಏನು ಮಾಡಿದೆ ಅಂತ ಕೇಳಿ ಎಲ್ಲ ಕತೆ ಹೇಳಿಬಿಡ್ತಾಳೆ ಪಾಪ. ಆ ಹುಡಿ ಖುಷಿ ಪಾಪ, ಸಮಾಧಾನ ಮಾಡಿಬಿಟ್ಟೆ ಅಂತ ಖುಷಿ. ತಾಯಿ ಭಾರಿ ಸಿಟ್ಟು ಬಂತಂತೆ, ಏನು ಹುಳಿ ತಿನಿಸ್ಬಿಟ್ಟೆ, ಬೇಯಿಸಿದ್ರುಳಿನ ಸ್ವಲ್ಪ ಬುದ್ಧಿ ಇದೆಯಾ ಅಂತೇಳಿ. ತನಯಾಮ್ ಬಹುಭರ್ತ್ಸಯಂತ್ಯಾ, ಮಗಳ ಉಚ್ಚಾಬಟ್ಟೆ ಬೈಲ್ಲಂತೆ. ಆಮೇಲೆ ತನ್ನೇ ಬೈಕೊಳ್ಳಂತೆ, ನಾನು ಅವಳನ್ಯಾಗ ಬೈಬೇಕು, ನಾನು ದಡ್ಡೆ ನಾನು ಮೂರ್ಖಳು. ಧಿಮ್ಮಾಂ ದಯಾ ವಿರಹಿತಾಂ ಪರಕೃತ್ಯ ಸಕ್ತಾಂ, ಇಂಥ ಮಗುವನ್ನು ಬಿಟ್ಟು ಹೋಗಿಬಿಟ್ಟೆ ಅಂತೇಳಿ ದುಃಖ ಪಟ್ಟಿದ್ದು ಪಟ್ಟಿದ್ದೆ. ಹುರುಳಿ ತಿಂದು ಕತೆ ಕೇಳಿ ಇನ್ನೂ ದುಃಖ ಆಗಿಬಿಟ್ಟಿದೆ ಪಾಪ. ಸುಮ್ಮನೆ ಉಪವಾಸ ಇದ್ರೆ ಎಷ್ಟೋ ವಾಸಿ ಇತ್ತು, ತಿನ್ನಬಾರ ತಿಂದು ಬಿಟ್ಟಿದೆ ಅಂತ ಹೇಳಿಬಿಟ್ಟು ಎಲ್ಲ ಏನೇನೋ ಮಾಡ್ತಾಳೆ ಪಾಪ. ರಕ್ಷೆ ಹಾಕಿದ್ದು ತಂದೆ ಬಂದರಂತೆ ಪಾಪ. ದದತ್ತಿ ಜನಕೋ ಜಜಾಪ, ಅವ್ರು ಜಪ ಶುರು ಮಾಡ್ತಾರೆ ತಂದೆ, ಧನ್ವಂತರಿ ಜಪ ಹೇಳಿದ್ದು ಅವರು. ಈ ಊರಿನ ಜನಲ್ಲ ಜಪ ಶುರು ಮಾಡಿಬಿಟ್ಟೆ, ಮಗು ಏನಾಗಬಾರ್ದು ಏನಾಗಬಾರ್ದು ಅಂತ ಹೇಳಿಬಿಟ್ಟು. ಆ ಮಗುವು ನಿತ್ಯ ಜಪ ಮಾಡೋ ಮಗು ಅದು ಒಂದು, ಅವರಂತೂ ಜಪ ಮಾಡಲು ಜಗತ್ತಲ್ಲಿ ಯಾರಿಗೂ ಸಾಧ್ಯ ಇಲ್ಲ ಅಂತ ಮಗು ಅದು. ಇವ್ರು ಯಾರಿಗೂ ಗೊತ್ತಿಲ್ಲ ಪಾಪ, ಇಷ್ಟಾದ್ರೂ ಭಯ ಅವರಿಗೆ, ಈಗ ಸ್ವಲ್ಪ ನಟ್ಟು ಬರಬಹುದು, ಈಗೇನೋ ಆಗ್ಬಹುದು ಅಂತ ಕಾಯ್ತಾ ಇದ್ದಾರೆ ಪಾಪ. ಏನಾಗ್ತಾರೆ, ಜೇಯುತ್ತು ಜೀರ್ಣ ಆಗೋಗ್ಬಿಟ್ಟಿದೆ ಅವ್ರಿಗೆ. ಆಶ್ಚರ್ಯವಾಯ್ತು ಅಂತ ಮಗು, ಏನಾಗ್ಲಿಲ್ಲಲ್ಲ ಯಾತಕ್ಕೆ ಅಂತೇಳಿ ಹೇಳುತ್ತಾರೆ. ಅವ್ರಿಗೆ ಏನು ಗೊತ್ತು ಪಾಪ, ಈ ಮಗು ಕಾಲಕೂಟ ವಿಷ ಕೂಡ ಜೀರಿಸಿಕೊಂಡ ಮಗು ಇದು ಒಂದು, ಇದಕ್ಕೆ ಹುರುಳಿ ಏನು ಮಾಡುತ್ತೆ ಅಂತ ಅವ್ರಿಗೆ ಗೊತ್ತಾಗಲೇ ಇಲ್ಲ. ಅಂತ ಹುರುಳಿ ತಿಂದು ತಮ್ಮ ಮಹಿಮೆ ತೋರಿಸಿದ್ರು ಅಥವಾ ಸಾಮಾನ್ಯರಲ್ಲ ಅಂತ ತೋರಿಸಿದ್ರು. ನಮ್ಮ ಜನಕ್ಕೊಂದು ಪ್ರಶ್ನೆ ಇದು ಒಂದು, ಇದೇನು ಬಹಳ ದೊಡ್ಡ ವಿಷಯ ಅಂತ ನಮ್ಮ ಪ್ರಶ್ನೆ. ಹುರುಳಿ ತಿನ್ನೋದು ಭಾರಿ ದೊಡ್ಡ ವಿಷಯನಾ? ಆಚಾರ್ಯರಂಥವ್ರಿಗೆ ಇದೇನು ಮಹಾ ಲೆಕ್ಕ ಅಂತ ಕೇಳಿದ್ರೆ ಆಚಾರ್ಯ ಹೇಳುತ್ತಾರೆ, ಹೌದು ಕೃಷ್ಣ ಪೂತನೆಯ ವಿಷವನ್ನೇ ಕುಡಿದ. ಆಚಾರ್ಯರು ದುರ್ಯೋಧನ ಕೊಟ್ಟಂತ ಕಾಲಕೂಟವನ್ನೇ ತಿಂದಿದ್ರು, ವಾಯುರೂಪದಿಂದ ಮೂಲ ಕಾಲಕೂಟ ಬಹುಭಾಗ ನುಂಗಿ ಹಾಕಿದವರು. ಇದು ದೊಡ್ಡ ಮಹಿಮೆ ಅಲ್ಲ, ಆದರೆ ಕಲಿಯುಗದೊಳಗೆ ಇಷ್ಟು ತೋರಿಸಿದ್ರೆ ಸಾಕು ಅಂತ ಮಾಡಿದರು ಅಂತ ಹೇಳುತ್ತಾರೆ. ಮುಂದೆ ಹೇಳುತ್ತಾರೆ, ಅವರು ಪೂರ್ಣ ಶಕ್ತಿಯಿಂದ ತೋರಿಸಿಲ್ಲ ಆಚಾರ್ಯ ಯಾವುದು ಕೂಡ, ಅವ್ರು ಸ್ವಸ್ವಲ್ಪ ತೋರಿಸಿದ್ದಾರಂತೆ ಅಷ್ಟೇನೆ. ಹೇಳ್ತಾರೆ, ಅಂಶಾಂಶಮೇವಾತ್ರ ಸ್ವಸಾಮರ್ಥ್ಯ ಅಂಶಾಂಶಮೇವಾತ್ರ ಪ್ರಾದುಶ್ಚಕ್ರೇ ಜಗದ್ಗುರು. ಆ ಕಾಲಕ್ಕೆ ಆ ಜನಕ್ಕೆ ಅಷ್ಟು ನೋಡಿದ್ರೆ ಸಾಕು, ಮಗು ಭಾರಿ ದೊಡ್ಡದು ಅಂತ ಗೊತ್ತಾಗಲಿ ಅಷ್ಟೇನೆ. ಆ ಮೂಲಕವಾಗಿ ಅವರಿಗೆ ಧೈರ್ಯ ಹುಟ್ಟಿಸಬೇಕು. ಮಹಿಮೆಯ ಉದ್ದೇಶ ದೇವರಲ್ಲಿ ನಂಬಿಕೆ, ಇವರಲ್ಲಿ ವಿಶ್ವಾಸ ಹುಟ್ಟಿಸೋದೇ ಹೊರತು ತಮ್ಮ ಇಂದ್ರ ಪ್ರದರ್ಶನ ಮಾಡೋ ಉದ್ದೇಶ ಅವರಿಗಿಲ್ಲ, ನಂಬಿಕೆ ಹುಟ್ಟಿಸೋ ಉದ್ದೇಶ ಇತ್ತಂತೆ. ಅಷ್ಟು ಮಾಡಿ ಆಯ್ತು. ಅಂತೂ ಹುರುಳಿ ತಿಂದ್ರು, ಮುಂದೊಂದು ಕೆಲಸ ಮಾಡ್ತಾರೆ. ಹುರುಳಿ ತಾವು ತಿಂದ್ರು, ಬೇರೆ ಮತಗಳಲ್ಲಿ ಹುರುಳಿಲ್ಲ ಅಂತ ಪ್ರೂವ್ ಮಾಡ್ತಾ ಇದ್ದಾರೆ ಅಷ್ಟೇ. ಹುರುಳಿಲ್ಲ, ಹುರುಳಿಲ್ಲದ ಮತಗಳು, ಎಲ್ಲ ಮತಗಳು ನಿಸ್ಸಾರವಾದ ಮತಗಳು. ಮಧ್ವ ಮತವೇ ಮತವು ಸಕಲ ಶ್ರುತಿ ಸಮ್ಮತವು, ಮಧ್ವರಾಯರ ಧ್ಯಾನ ಅಮೃತ ಪಾನ. ಅದು ಯಾರಿಗೆ ಗೊತ್ತಾಗುತ್ತೆ? ಹಸಿದವನಿಗೆ ಊಟದ ರುಚಿ ಗೊತ್ತಾಗ ಹಾಗೆ ಜಿಜ್ಞಾಸುಗಳಿಗೆ ಅರ್ಥವಾಗ್ತದೆ, ಕಂಡವರಿಗೆಲ್ಲ ಅರ್ಥವಾಗೋದಿಲ್ಲ. ಅದಕ್ಕೆ ಹೇಳ್ತಾರೆ, ರೂಪದ ಜ್ಞಾನ ಕೂಡಗೆ ಏನು ಗೊತ್ತಾಗ್ತದೆ, ಸಂಗೀತದ ಕಿವಿ ಕ್ಯೂಣಿಗೆ ಏನು ಗೊತ್ತಾಗ್ತದೆ. ಮಧ್ವಶಾಸ್ತ್ರದ ಹಿರಿಮೆಗೆ ಯೋಗ್ಯ ಚೇತನಗಳಾಗಬೇಕು. ಆ ಯೋಗ್ಯತೆ ನಮ್ಮಲ್ಲಿದೆಯಾ ಅಂತ ಯೋಚನೆ ಮಾಡಬೇಕು ನಾವು ಇವತ್ತಿನ ದಿವಸ. ಅಂತ ಮತವನ್ನು ಕಳ್ಕೊಂಡ್ರೆ ಅದಕ್ಕಿಂತ ಮೂರ್ಖತನ ಮತ್ತೊಂದು ಇರೋದಿಲ್ಲ. ಅಷ್ಟೆಲ್ಲ ಮಹಿಮೆ ತೋರಿಸಿದಾಗ ಮತ್ತೊಂದು ದಿವಸ ಇನ್ನೊಂದು ಪ್ರಸಂಗ ನಡೆದಿದೆ.
ಇಷ್ಟೊತ್ತಿಗೆ ಆಚೆ ಮೆಲ್ಲಗೆ ನಲ್ಲಗೆ ಶುರು ಮಾಡ್ತಾ ಇದ್ದಾರಂತೆ. ಪ್ರಾಗೃಂಖಣಂ ಸ್ವಯಮಥ ಸ್ಥಿತಿಮೇಷ ಚಕ್ರೆ ಪಶ್ಚಾದ್ಗತಿಂ ಪರಿಚಯೇನ ಕಿಲ ಕ್ರಮೇಣ. ಆಚಾರ್ಯರು ಏನೇನು ಮಾಡಿದರಂತೆ, ನಿಧಾನವಾಗಿ ಎದ್ದು ನಿಲ್ಲೋದು, ಮೆಲ್ಲಗೆ ಅಂಬೆಗಾಲಿಡೋದು, ಓಡಾಡ್ತಾ ಇದ್ದಾರಂತೆ. ನೋಡೋರಿಗೆ ಕೃಷ್ಣ ಹಾಗೆ ಮಾಡಿದ್ದು. ಅಂಬೆಗಾಲ ಕೃಷ್ಣ ನೋಡಿದವರಿಗೆ ಅವನಿಲ್ಲದೆ ಜಗತ್ತ ನಡೆದಕ್ಕೆ ಬರೋದಿಲ್ಲ, ಜಗತ್ತಿಗೆ ತಾನೆಲ್ಲ ನಡೆದ ಮಾಡ್ತಾನೆ ಕೃಷ್ಣ. ಆಚಾರ್ಯ ಮೆಲ್ಲ ನಿಂತ ಮಾಡೋದು ಮಾಡೋದು ಮೆಲ್ಲಗೆ ಇಡೋದು ತೆವಳೋದೆಲ್ಲ ತೋರಿಸಿದ್ರಂತೆ. ಯಾಕೆ, ವಿಶ್ವಸ್ಯ ಚೇಷ್ಟಿ ತಮಹೋ ಯದನುಗ್ರಹೇಣ ಸರ್ವಂ ತತಸ್ಯ ಪವನಸ್ಯ ವಿಡಂಬನಂ ಹಿ. ಲೋಕಾನುಕರಣೆ ಮಾಡ್ತಾ ಇದ್ದಾರೆ. ದೇವತೆಗಳಿಗೆ ಅನುಕರಣೆ, ಅಸುರರಿಗೆ ಮೋಹನ, ಯೋಗ್ಯರಿಗೆ ಒಳ್ಳೆ ಆನಂದವಾಗಬೇಕು. ಅಷ್ಟು ಮಾಡಿ ದಿವಸ ಕಳೀತಾ ಇದೆ. ವರ್ಷಕ್ಕೆ ಬಂತು ಆಚಾರ ವಯಸ್ಸು, ಒಂದು ವರ್ಷ ಆಯ್ತು. ಈಗ ವರ್ಷದೊಳಗೆ ಎಷ್ಟೆಲ್ಲ ಕೆಲಸ ಮಾಡಿರೋದು ಈ ಮಧ್ಯೆ. ಯಾಕೆ ಎಂಥ ತಾಯಿ ಅಂದ್ರೆ, ಮಗು ಹುರುಳಿ ತಿಂತು ಏನಾಯ್ತು ಅಂತ ಯೋಚನೆ ಮಾಡಿಲ್ಲ. ನಮ್ಮ ಜನ ಎಲ್ಲ ಹೋಟ್ಲಿಗೆ ಹೋಗಿ ತಿಂದಿರ್ತಾನೆ ಏನಾಗುತ್ತೋ ಅಂತ ಯೋಚನೆ ಮಾಡೋದೇ ಇಲ್ಲ ಅವರೆಲ್ಲ ಕೂಡ. ತಿಂದು ಗಟ್ಟಿ ಆಗಿರ್ತಾರೆ, ಏನ್ ತಿಂದಕ್ಕೆ ಸಾಧ್ಯ ಇದೆ? ಯಾವ ಹೋಟ್ಲಲ್ಲಾದ್ರೂ ಜೀರ್ಣ ದೀರ್ಘಾಯುಷ್ಮಾನ್ ಭವ ಅಂತ ಬಡಿಸ್ತಾನ ಅವನು, ಪಾಪ ಆಯುರಾರೋಗ್ಯ ಐಶ್ವರ್ಯ ಆಗಿರುತ್ತೆ ಅಂತ ಕೇಳ್ತಾನ. ದುಡ್ಡು ಮಡುಗು ಹೋಗುಂತಾನೆ ಹೊರತು ಅದ್ಯಾವುದು ಕೇಳೋದಿಲ್ಲ. ಯೋಚನೆ ಮಾಡಬೇಕು ಮಕ್ಕಳ ಬಗ್ಗೆ, ಯೋಗ್ಯ ಕಾಳಜಿ ಇರಬೇಕಾದ ನಮ್ಮ ಕೆಲಸ. ಏನೋ ತಿನ್ನಬಾರದು ಮಕ್ಕಳು. ಹುರುಳಿ ಕೋಟಿ ಪಾಲಿ ವಾಸಿ, ಏನೇನು ತಿಂತಾರೆ ಗೊತ್ತಾ? ತಿನ್ನಕ್ಕೆ ಸಾಧ್ಯ ಇವತ್ತಂತೂ. ಏನ್ ತಿಂತಾರೆ ಏನ್ ಕುಡಿತಾರೆ ಅಂತ ಜನ ನೋಡಬೇಕು, ಆಶ್ಚರ್ಯ ಆಗೋಗುತ್ತೆ. ನಾವು ರಾಕ್ಷಸಿ ಪ್ರವೃತ್ತಿ ಬಂದ ಬರ್ತಾ ಇದೆ. ಹಿಂದಿನ ಕಾಲಕ್ಕೆ ಒಂದು 30-40 ವರ್ಷಗಳ ಹಿಂದೆ ಮನೆಯಲ್ಲಿ ಯಾರಾದರೂ ಹೋಗಿ ಒಂದು ಕಾಫಿ ಕುಡಿದು ಬಂದಿದ್ರೆ, ಅಕಸ್ಮಾತ್ ಹೋಟ್ಲಿಗೆ ಹೋಗಿ ಬಂದಿದ್ರೆ ಊರಿ ಬಹಿಷ್ಕಾರ ಹಾಕ ಕಾಲ ಇತ್ತು. ಅದು ಒಂದು ಇವತ್ತು ಹೋದ್ರೆ ಹೋದ್ರೆ ಬಹಿಷ್ಕಾರ ಹಾಕ ಕಾಲ ಬಂದೋಗ್ಬಿಟ್ಟಿದ್ರು ಅಂತ ಉಲ್ಟಾ ಪಲ್ಟ ಕಾಲ. ಆಹಾರದ ಎಚ್ಚರಿಕೆನೇ ಇಲ್ಲ ಮೈಗೆ. ಆಹಾರ ಸರಿ ಇಲ್ಲ ಅಂದ್ರೆ ಎಲ್ಲ ಜೀವನ ಆರೋಗ್ಯ ಹೋಯಿತು, ಆಯುಷ್ಯ ತತ್ವ ವಿಚಾರ ಎಲ್ಲ ಹಾಳಾಗಿ ಹೋಗ್ತದೆ. ಅದು ಅರ್ಥ ಮಾಡ್ಕೊಳ್ಳೋದು ತಾಯಂದಿರ ಜವಾಬ್ದಾರಿ. ಅದು ಒಂದು ತಂದೆ ತಾಯಿಗಳ ಜವಾಬ್ದಾರಿ ಅಂತ ಹೇಳಿ ಆ ವೇದವತಿಯ ಕಥೆಯಿಂದ ಗೊತ್ತಾಗ್ತಾ ಇದೆ. ಒಂದು ವರ್ಷವಾಯ್ತು. ಒಂದು ದಿವಸ ನೋಡ್ತಾರೆ ಮಗು ಬೆಳಿಗ್ಗೆ ಕಾಣ್ತಾನೆ ಇಲ್ಲ ಮನೆಯೊಳಗೆ. ಮಗು ನೋಡದೆ ಅವ್ರ ಕೆಲಸ ಆಗಿತ್ತು. ನೋಡು ಮಗು ಪತ್ತೆನೇ ಇಲ್ಲ. ಒಂದು ವರ್ಷದ ಮಗು ಎಲ್ಲಿ ಹೋಯ್ತು ಅಂತ ಹುಡುಕ್ತಿದ್ದಾರೆ ಪಾಪ. ಮೊದಲು ಗಾಬರಿ ಆಗಿದ್ದವರಿಗೆ ಮಗು ಬಾರಿ ತುಂಟಾಟದ ಮಗು ಅಂತ ಅಷ್ಟು ಗೊತ್ತಾಗಿತ್ತು ಪಾಪ. ಅದಕ್ಕೆ ಅವ್ರು ಅಲ್ಲಿ ಬಂದು ಬಾವಿಗೆ ಹುಡುಕಿದ್ರು, ಮಳೆಯಲ್ಲಿ ಬಿತ್ತು ಇವಿಲ್ ಬಗ್ಗೆ ಎಲ್ಲ ಹುಡುಕ್ತಾ ಹೊರಟ್ರಂತೆ. ಉಪಾಂತರೇನು ಪತಿತಃ ಪ್ರಕೃತಿ ಸ್ವತಂತ್ರ. ಚಿಕ್ಕ ಒಂದು ವರ್ಷದ ಮಗು ಎಲ್ಲೆಲ್ಲಿ ಹೋಗಬಹುದು, ಮನೆಯೆಲ್ಲ ಹುಡುಕಿ ನೋಡ್ತಾರೆ ಎಲ್ಲೂ ಕಾಣಲಿಲ್ಲ. ಜನಕ್ಕೆ ಗೊತ್ತಾಯಿತು, ಜನ ಎಲ್ಲ ಹುಡುಕ್ಲಿಕ್ಕೆ ಅವರು ಸೇರ್ಕೊಂಡ್ರಂತೆ ಪಾಪ. ಒಂದು ಹೊಸ ವಿಷಯ ಗೊತ್ತಾಗುತ್ತಾಗ ಆಚಾರ್ಯರು ಮನೆಯ ಮಗುವಾಗಿ ಬೆಳೆದಿದ್ದಿಲ್ಲ, ಜನದ ಮಗುವಾಗಿ.